सहायं भजेम। वेदव्यास गुणावास विद्याधीश सदहं वश मां निराशं गतक्लेशं कुर्वनाशं हरेनिशम्। लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपो विद्याविरक्त्यादिसद्गुणोघाकरानहम्। वादिराजगुरून्वन्दे हयग्रीवदयाश्रयान्। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक्। अर्थिकल्पितकल्पोऽयं भ्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे। रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ॐ। श्रीवेदान्तमहाचलम् हि परितः संयोज्य सूत्राधिपम् सद्वादागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम् बुधिः। स्वीयानाम् अमृतम् प्रयच्छति समाम् पयाद्गुणोद्यन्मणिः। श्रीगुरुभ्यो नमः। ಶ್ರೀಕೃಷ್ಣ ವಾಸಿಸಿರುವ ಮಥುರಾ ನಗರಿಗೆ ಆಕ್ರಮಣ ಮಾಡಲಿಕ್ಕೆ ಅಂತ ಜರಾಸಂಧ ಸೇನೆಯನ್ನ ಸ್ವೀಕರಿಸಿಕೊಂಡು ಬಂದಿದ್ದಾರೆ. 23 ಅಕ್ಷೋಹಿಣಿ ಸೇನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ 23 ಅಕ್ಷೋಹಿಣಿ ಸೇನೆಯಂತೆ 18 ಬಾರಿ ಅಂತಹ ಸೇನೆ ಸ್ವೀಕರಿಸಿಕೊಂಡು ಬರುತ್ತಾರೆ. ಕೊನೆಯಲ್ಲಿ ನಡೆದ 18 ದಿನಗಳ ಯುದ್ಧ, ಪಾಂಡವರಿಗೆ ಕೌರವರು ನಡೆದಂತಹ 18 ದಿನಗಳ ಯುದ್ಧದಲ್ಲಿ ಪಾಂಡವರ ಸೇನೆ ಮತ್ತು ಕೌರವರ ಸೇನೆಯನ್ನು ಲೆಕ್ಕಾಚಾರ ಹಾಕಿದರೆ ಒಟ್ಟು 18 ಅಕ್ಷೋಹಿಣಿ, ಅದು ಅವರು 11 ಇವರು 7, ಒಟ್ಟು 18. ಆದರೆ ಜರಾಸಂಧ ಪ್ರತಿ ಬಾರಿ ತೆಗೆದುಕೊಂಡು ಬರ್ತಾ ಇದ್ದು 23 ಅಕ್ಷೋಹಿಣಿ. ಪ್ರತಿ ಬಾರಿ 23 ಅಕ್ಷೋಹಿಣಿ ಸೇನೆಯಂತೆ ಅವನು 18 ಬಾರಿ ಯುದ್ಧಕ್ಕೆ ಅಂತ ಬರುತ್ತಾನೆ. ಪ್ರತಿ ಬಾರಿ ಅಷ್ಟಷ್ಟು ಸೇನೆಯನ್ನ ಕೃಷ್ಣ ನಾಶ ಮಾಡ್ತಾ ಇದ್ದಾನೆ, ಜರಾಸಂಧನನ್ನು ಮಾತ್ರ ಉಳಿಸ್ತಾ ಇರ್ತಾನೆ. ಜರಾಸಂಧನ ಉಳಿಸ್ತಾನೆ, ಜರಾಸಂಧ ಮತ್ತೆ ಹೋಗಿ ಸೇನೆಯನ್ನು ಸಂಘಟನೆ ಮಾಡಿ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆ ಸೇನೆಯನ್ನೆಲ್ಲ ಕೃಷ್ಣ ನಾಶವನ್ನು ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣನ ಪುಟ್ಟ ಸೇನೆ ದೊಡ್ಡ ಸೇನೆಯನ್ನ ನಾಶ ಮಾಡ್ತಾ ಇದೆ. ಅನೇಕ ಬಾರಿ ಯುದ್ಧಗಳು ನಡೀತಾ ಇದೆ. ಬಲರಾಮನ ಯುದ್ಧ ಕೃಷ್ಣನಿಗಾಗುವಾಗ ನೇರವಾಗಿ ಅಲ್ಲಿದ ರಥ ಬಂದಿದೆ, ಭಗವಂತನದ್ದೇ ಆದ ರಥ, ಆಯುಧಗಳು ಎಲ್ಲವೂ ಕೂಡ ಬಂದಿದೆ. ಬಲರಾಮ ದೇವರಿಗೆ ಅವರ ಆಯುಧ ಮುಸಲ ಹಲ, ಅದು ಅವರ ಆಯುಧ ಮುಸಲ ಮತ್ತು ಹಲ, ನೇಗಿಲು ಮತ್ತೆ ಒನಕೆ, ಅದು ಅವರ ಆಯುಧ, ಬಲರಾಮ ದೇವರ ಆಯುಧ, ಅದು ಅವರ ಆಯುಧ ಬಂದಿದೆ. ಅದನ್ನು ಹೇಳ್ತಾ ಇದ್ದಾರೆ. ಆ ಬಲರಾಮ ದೇವರಂತಹ ಆಯುಧವನ್ನು ಸ್ವೀಕಾರ ಮಾಡಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೇಗೆ ಕೃಷಿಕ ನೇಗಿಲನ್ನು ಎಲ್ಲಿ ಉಪಯೋಗಿಸ್ತಾರೆ, ಕೃಷಿಯನ್ನು ಮಾಡಲಿಕ್ಕೆ ಎಂದು ಉಪಯೋಗಿಸ್ತಾರೆ, ಹಾಗೆ ಬಲರಾಮದೇವರು ನೇಗಿಲನ್ನ ಕೃಷಿಯನ್ನು ಮಾಡುವಂತೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಕೃಷಿಯನ್ನು ಮಾಡುವಾಗ ನೇಗಿಲನ್ನು ಉಪಯೋಗಿಸಿ ಒನಕೆಯಿಂದ ಕುಟ್ಟಿ ದೊಡ್ಡ ದೊಡ್ಡ ಹೆಂಟೆಗಳನ್ನೆಲ್ಲ ಪುಡಿ ಮಾಡುವಂತೆ, ಇವರು ನೇಗಿಲಿನಿಂದ ಎಲ್ಲ ಕಡೆ ಇರುವಂತಹ ಸೇನೆಯನ್ನೆಲ್ಲ ಸೆಳೆದು ಈ ಒನಕೆಯಿಂದ ಆ ದೊಡ್ಡ ದೊಡ್ಡ ತಲೆಗಳನ್ನೆಲ್ಲ ಹೋಳ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಹೋಳ ಮಾಡ್ತಾ ಅವ್ರನ್ನೆಲ್ಲ ಸಂಹಾರ ಮಾಡಿ ವಿಗ್ರಹ ಮಾಡಿ ಅದರಿಂದ ಅಲ್ಲಿ ಬಿತ್ತನೆ ಮಾಡ್ತಾರೆ. ಬಿತ್ತಿದಂತೆ ಇಲ್ಲಿ ಕೀರ್ತಿಯನ್ನ ಬಿತ್ತಿದ್ದಾರೆ. ಕೀರ್ತಿಯ ಬೀಜವನ್ನು ಬಿತ್ತಿ ಎಲ್ಲ ಒಳ್ಳೆಯ ಫಲ ಬರುವಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬಲರಾಮದೇವರ ಹರಿ ಯುದ್ಧ. ಪಲಾಯನಂ ಯೇ ವಿದಧುರನೃಪಾಂಸ್ತಾನ್ ವಿಧಾಯ ಸತ್ಕೋಟಿಷು ಕೃಷ್ಣ ಭೃತ್ಯಾಹ ಅನ್ಯಾನ ಸತ್ಕೋಟಿಷು ಸನ್ನಿವೇಶ್ಯ ಶೂನ್ಯಂ ಪ್ರಚಕ್ರ ಸದ ಸದ್ವಿಭಿನ್ನಂ. ಇನ್ನೊಂದು ಅದ್ಭುತವಾದಂತಹ ವಿಚಾರವನ್ನ ರಾಜರು ಹೇಳ್ತಾರೆ. ಮಾಯಾವಾದಿಗಳು ಜಗತ್ತು ಹೇಗಿದೆ ಮಿಥ್ಯಾ ಅಂತ ಹೇಳ್ತಾರೆ. ಮಿಥ್ಯಾ ಅಂತಂದ್ರೆ ಏನು? ನಾ ತಿಳಿದಿರುವಂತೆ ಅಸತ್ತು ಸುಳ್ಳು ಅಂತ. ಆದರೆ ಅದಕ್ಕೆ ಅರ್ಥವನ್ನು ಹಾಗೆ ಅಂತ ಹೇಳೋದಿಲ್ಲ ಅವರು. ಅದರ ಅರ್ಥವನ್ನು ಸ್ಪಷ್ಟವಾಗಿ ಮಾಡ್ತಾ ನಾಲ್ಕಿದೆ, ಸತ್ಯ ಮತ್ತೊಂದು ಅಸತ್ಯ, ಇದು ನಾಲ್ಕನೇದ ಅಸತ್ಯ. ಬ್ರಹ್ಮ ಅವನು ಸತ್ಯ. ಈ ಮೊಲಕ್ಕೆ ಕೊಂಬು ಅಥವಾ ಮನುಷ್ಯನಿಗೆ ಕೋಳು ಅದು ಅಸತ್ಯ, ಅದು ಅಸತ್ಯ, ಇಲ್ಲದೇ ಇರುವಂಥದ್ದು. ನರವಿಷಾಣ ಮನುಷ್ಯನ ಕೊಂಬು ಅದು ಅಸತ್ಯ, ಬ್ರಹ್ಮ ಸತ್ಯ. ಇದರ ಮಧ್ಯದಲ್ಲಿ ಎರಡಿದೆ, ಅದನ್ನ ಸದಸದ್ ವಿಲಕ್ಷಣ ಅಂತ ಕರೀತಾರೆ. ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಇದು ಅರ್ಧ ಸತ್ಯ, ಇದೊಂದು ಅರ್ಧ ಸುಳ್ಳು. ಇದು ಪೂರ್ತಿ ಸುಳ್ಳಲ್ಲ, ಇದು ಅರ್ಧ ಸುಳ್ಳು. ಇದು ಪೂರ್ತಿ ಸತ್ಯ ಅಲ್ಲ, ಅರ್ಧ ಸತ್ಯ. ಇದನ್ನ ವ್ಯಾವಹಾರಿಕ ಸತ್ಯ, ಇದನ್ನ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಬ್ರಹ್ಮ ಸತ್ಯ, ನಾವು ನೋಡುವಂತಹ ಮಣ್ಣು ಮಡಿಕೆ ಗೋಡೆ ಎಲ್ಲ, ನಾವು ನೀವು ಈ ಶರೀರ ಇತ್ಯಾದಿಗಳು, ಮೇಜು ಪುಸ್ತಕ ಇತ್ಯಾದಿಗಳು, ಇದೆಲ್ಲವೂ ಕೂಡ ಅರ್ಧ ಸತ್ಯ, ಪೂರ್ತಿ ಸತ್ಯ ಅಲ್ಲ, ಬ್ರಹ್ಮನಂತೆ ಸತ್ಯ, ಅರ್ಧ ಸತ್ಯ. ಇನ್ನೊಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುತ್ತೆ, ಹಗ್ಗದಲ್ಲಿ ಹಾವು ತೋರುತ್ತೆ, ಇದೆಲ್ಲ ತೋರುತ್ತೆ, ಆದ್ದರಿಂದ ಇದು ಅರ್ಧ ಸುಳ್ಳು. ಈ ಮೊಲದ ಕೊಂಬದ ತೋರೋದಿಲ್ಲ ನೋಡಿ, ಆದ್ದರಿಂದ ಪೂರ್ತಿ ಸುಳ್ಳು ಅಂತ ಈ ರೀತಿ ವಿಭಾಗ ಮಾಡ್ತಾರೆ. ಅದಕ್ಕೆ ಆಚಾರ್ಯರನ್ನೆಲ್ಲ ನಿರಾಕರಣೆ ಮಾಡಿ ಒಂದೋ ಸತ್ಯ ಒಂದೋ ಅಸತ್ಯ ಎರಡೇ ವಿಧವಂಥದ್ದಿರೋದು, ಸತ್ಯ ಅಸತ್ಯಕ್ಕಿಂತ ಹೊರತಾಗಿ ಸದಸದ್ ವಿಲಕ್ಷಣ ಅನಿರ್ವಚನೀಯ ಅಂತ ಏನ್ ಹೇಳ್ತೀರಿ, ಮಿಥ್ಯಾ ಅಂತ ಶಬ್ದದಿಂದ ಏನ್ ಕರಿತಾ ಇದ್ದೀರಿ, ಅದು ಇಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ. ರಾಜರು ಹೇಳ್ತಾರೆ ಇದನ್ನ ಕೃಷ್ಣನ ಯುದ್ಧವೇ ಸಮರ್ಥನೆ ಮಾಡಿ ತೋರಿಸ್ತು. ಸತ್ಯ ಅಸತ್ಯದ ಹೊರತಾಗಿ ಅದರ ಮೂರನೇ ಪ್ರಕಾರ ಅಥವಾ ನಾಲ್ಕನೇ ಪ್ರಕಾರ ಯಾವುದು ಕೂಡ ಇಲ್ಲ ಅಂತ ಅನ್ನೋದನ್ನ ಕೃಷ್ಣನ ಯುದ್ಧವೇ ತೋರಿಸ್ತು. ಯಾಕೆ? ಜರಾಸಂಧನ ಸೇನೆ ಯುದ್ಧ ಮಾಡ್ತಾ ಇದೆ, ಕೃಷ್ಣವರ ಮೇಲೆ ಎರಗುತ್ತಾ ಇದ್ದಾನೆ, ಕೃಷ್ಣನ ಸೇನೆಯೆಲ್ಲ ಯುದ್ಧ ಮಾಡ್ತಾ ಇದೆ. ಯುದ್ಧ ಮಾಡಿದಾಗ ಏನಾಯ್ತು? ಕೆಲವರು ಓಡಿ ಹೋದರಂತೆ, ಓಡಿ ಹೋದವರು ಏನಾದರೂ ಉಳಿದ್ರಂತೆ, ಕೆಲವರು ಅಲ್ಲೇ ನಿಂತಿದ್ದಾರಂತೆ. ಓಡಿ ಹೋಗದೇನೆ, ನಾವು ಓಡಿ ಹೋಗೋದಿಲ್ಲ ಅಂತ ಹರಿ ಧೈರ್ಯ ಮಾಡಿ ಅಲ್ಲೇ ನಿಂತಿದ್ದಾರೆ. ಧೈರ್ಯ ಮಾಡಿ ಉಳಿದವರು ಏನಾದರೂ ಅವರು ಕೃಷ್ಣ ಅರ್ಪಣಾರ್ಥ. ಅಂದ್ರೆ ಓಡಿ ಹೋದವರು ಉಳಿದ್ರು, ಯಾರು ಇದ್ದವರು ಅವರು ಮೃತರಾದರು. ಅಂದ್ರೆ ಕೆಲವರು ಸತ್, ಕೆಲವರು ಅಸತ್. ಸತ್ ಅಸತ್ತಿನ ಹೊರತಾಗಿ ಮೂರನೇ ಪ್ರಕಾರ ಅಂತಲೂ ಇಲ್ಲ. ಅರ್ಧಂಬರದ ಉಳಿದವರು, ಅರ್ಧಂಬರದ ಉಳಿದವರು ಅಂತ ಅರ್ಥನೇ ಇಲ್ಲ, ಅದಕ್ಕೆ ಉಳಿದವರು ಅಂತಾನೆ ಅರ್ಥ. ಅಥವಾ ಅರ್ಧಂಬರದ ಸತ್ತವರು ಅಂತ ಏನಾದ್ರು ಹೇಳಿಕ್ಕೆ ಬರುತ್ತ? ಒಂದೋ ಮೃತನಾದ, ಒಂದೋ ಬದುಕಿದ, ಎರಡನ್ನೇ ಹೇಳಬಹುದು, ಅದಕ್ಕಿಂತ ಹೊರತಾಗಿ ಮೂರನೇದನ್ನು ಹೇಳಿ ಬರೋದಿಲ್ಲ. ಹಾಗೆ ಜಗತ್ತನ್ನ ಒಂದು ಸತ್ಯ ಅಂತ ಹೇಳಬೇಕು, ಒಂದು ಅಸತ್ಯ ಅಂತ ಹೇಳಬೇಕು. ನೀವು ಸದಸದ್ ವಿಲಕ್ಷಣ ಅಂತ ಏನ್ ಹೇಳ್ತೀರಿ, ಅದು ಸರಿಯಲ್ಲ ಅಂತ ಅನ್ನೋದನ್ನ ರಾಜರು ಇದರ ಮುಖಾಂತರ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಯುದ್ಧವನ್ನ ವರ್ಣನೆ ಮಾಡ್ತಾ ಅಲ್ಲಿ ಭಗವಂತ ಯುದ್ಧವನ್ನ ಮಾಡ್ತಾ ಪ್ರದ್ಯುಮ್ನನ್ನ ಸೃಷ್ಟಿ ಮಾಡ್ತಾನ. ಜರಾಸಂಧನಟ್ಟಿ ಯುದ್ಧವನ್ನು ಮಾಡಲಿಕ್ಕೆ ಕೃಷ್ಣನಿಗೆ ಇಷ್ಟ ಆಗಲಿಲ್ಲ. ಜರಾಸಂಧ ಎದುರಿಗೆ ಬಂದಿದ್ದಾನೆ. ಜರಾಸಂಧ ಯುದ್ಧಕ್ಕೆ ಅಂತ ಬಂದಾಗ ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಕೃಷ್ಣನಿಗೆ ಇಷ್ಟ ಇಲ್ಲ. ಯಾಕೆ? ಸಮಾನವಾದಂತಹ ಬಲ ಯಾರಲ್ಲಿ ಇರ್ತದೋ ಅಂಥವರೊಟ್ಟಿಗೆ ಯುದ್ಧ ಮಾಡಬೇಕು. ಅದಕ್ಕೆ ಕೃಷ್ಣ ಸಮಾನ ಬಲ ಅಲ್ಲ ಜರಾಸಂಧ. ಅದಕ್ಕೆ ತತ್ಕ್ಷಣದಲ್ಲಿ ಮನಸ್ಸಿನಿಂದ ಕಾಮನನ್ನ ಮನ್ಮಥನನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರದ್ಯುಮ್ನ ಬಂದ, ರಥಾರೂಢನಾಗಿ ಬಂದು ಅವನೇ ತಾನೇ ಸೇನಾನಿ ಸ್ಕಂಧ. ಆದ್ದರಿಂದ ಅವ ರಥಾರೂಢನಾಗಿ ಬಂದು ಇಡೀ ಸೇನೆಯನ್ನು ನಿಗ್ರಹಗೊಳಿಸಿ ಜರಾಸಂಧನನ್ನು ಸೋಲಿಸಿ ಅವನು ಮತ್ತೆ ಭಗವಂತನಲ್ಲಿ ಅಂತರ್ಹಿತನಾಗ್ತಾ ಇದ್ದಾನಂತೆ, ಭಗವಂತನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ರಾಜರು ಹೇಳ್ತಾರೆ ಈಗ ಎಲ್ಲಿ ರುದ್ರದೇವರ ವರ ಇತ್ತು ಹೇಳ್ರಿ ಸ್ವಲ್ಪ. ರುದ್ರಿಮ್ನರನ್ನ ಪಡಿಬೇಕಾದರೆ ಕೃಷ್ಣ ಮತ್ತು ರುದ್ರಿಮ್ನಿಯರು ಹೋಗಿ ಕೈಲಾಸಕ್ಕೆ ಹೋಗಿ ತಪಸ್ಸನ್ನು ಮಾಡಿ ರುದ್ರಿಮ್ನರನ್ನ ಪಡೆದರು ಅಂತ ಹೇಳ್ತಾ ಇದ್ದೀರಿ. ಜರಾಸಂಧನಟ್ಟಿ ಯುದ್ಧ ಮಾಡುವಾಗ ಕೃಷ್ಣ ತನ್ನ ಮನಸ್ಸಿನಿಂದಲೇ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿದ. ಅಲ್ಲೆಲ್ಲಿ ರುದ್ರದೇವರು ಇದ್ರು, ಎಲ್ಲಿ ರುದ್ರದೇವರ ವರ ಇತ್ತು. ಆದ್ದರಿಂದ ಭಗವಂತನಿಗೆ ಯಾರ ಸೃಷ್ಟಿಗೂ ಕೂಡ ಇನ್ನೊಬ್ಬರ ವರ ಅನುಗ್ರಹದ ಅಪೇಕ್ಷೆ ಇಲ್ಲ ಅಂತ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಪ್ರದ್ಯುಮ್ನ ಮುಖಾಂತರ ಸೇನೆಯನ್ನೊಮ್ಮೆ ನಿಗ್ರಹ ಮಾಡಿದ್ದಾನೆ. ಬಲರಾಮದೇವರ ಯುದ್ಧವನ್ನ ವರ್ಣನೆ ಮಾಡ್ತಾ ನಂತರದಲ್ಲಿ ಇವರ ಯುದ್ಧ ಅದೊಂದು ಸುಂದರವಾಗಿ ವರ್ಣನೆ ಮಾಡ್ತಾ ಸಂವಾದಂ ಕಿಲಕೆ ಬಿಬಭ್ರೂರ ಪರೇ ನುಕ್ತಿಂ ಶರೈಸ್ತಾಡಿತ ನಿರ್ಯಂತ ಕಟಕ ನಿರುಂಧತಿ ನಿಜೇ ಕ್ರುದ್ಧಾ ವಿರೋಧಂ ಪರೇ ಧ್ವಸ್ತಾ ಕೇಚಿದ ಸಂಗತಿಂ ನಿಜ ಜನೈಹಿ ಸರ್ವೇ ಜೈರ್ನ್ಯೂನತಾಂ ಆಧಿಕ್ಯಂ ಹತಿಭಿ ಪರಾಜಿತಮಭೂತ್ ಇತ್ಥಂ ತದ್ವೈತಿವತ್. ಒಂದು ವಿಚಾರವನ್ನು ಮಂಡಿಸಬೇಕಾದ್ರೆ ಪ್ರಮಾಣದಿಂದ ಹೇಳಬೇಕು. ಪ್ರಮಾಣವನ್ನು ಕೊಟ್ಟಾಗ ಆ ಪ್ರಮಾಣದಲ್ಲಿ ದೋಷ ಇತ್ತು ಅಂತಂದ್ರೆ ಪ್ರಮಾಣ ಅಂತ ಆಗೋದಿಲ್ಲ. ಪ್ರಮಾಣ ಅಂತ ಯಾವ್ದನ್ನು ಹೇಳಿ ಹೊರಟಿರ್ತಾರೆ ಅಂಥದ್ದಕ್ಕೆ ದೋಷ ಇತ್ತು ಅಂದ್ರೆ ಪ್ರಮಾಣ ಅಂತ ಆಗೋದಿಲ್ಲ. ದೋಷ ಅಂದ್ರೆ ಎಷ್ಟು ದೋಷಗಳನ್ನು ಹೇಳಬಹುದು, ಎಷ್ಟು ದೋಷಗಳನ್ನು ಹೇಳಬಹುದು ಅಂತಂದ್ರೆ ಅದಕ್ಕೆ ಉಳಿದವರೆಲ್ಲ ಕೆಲವರೆಲ್ಲ ದೋಷಗಳನ್ನು ಹೇಳ್ತಾ 21 ದೋಷಗಳು ಮತ್ತೆ 5 ದೋಷಗಳು ಹೀಗೆಲ್ಲ ದೋಷಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆಚಾರ್ಯರ ಸಿದ್ಧಾಂತದಲ್ಲಿ ಅಷ್ಟೆಲ್ಲ ದೋಷಗಳನ್ನು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲ 5 ದೋಷಗಳಲ್ಲೇ ಎಲ್ಲ ಸೇರ್ಕೊಳ್ಳುತ್ತೆ ಅಂತ. ಸಂವಾದ, ಅನುಕ್ತಿ, ಅಸಂಗತಿ, ವಿರೋಧ ಮತ್ತೆ ಆಧಿಕ್ಯ ಅಂತ ಹೀಗೆ ಇಷ್ಟರೆಲ್ಲ ಎಲ್ಲ ಸೇರುತ್ತೆ ಅಂತ ತೋರಿಸ್ತಾರೆ. ಇಲ್ಲಿ ಈ ಯುದ್ಧ ಹೇಗಿತ್ತು ಅಂತಂದ್ರೆ ಮಾಯಾವಾದಿಗಳಿಗೆ ಮಾಯಾವಾದಿಗಳನ್ನು ಅನುಮಾನ ಪ್ರಯೋಗ ಮಾಡ್ತಾರೆ. ವಿಶ್ವಂ ಮಿಥ್ಯಾ ದೃಶ್ಯತ್ವ ಅಂತ ಒಂದು ಅನುಮಾನ. ಈ ಅನುಮಾನಕ್ಕೆ ಆಚಾರ್ಯರು ತೋರಿಸ್ತಾರೆ ಅನುಮಾನಗಳಿಗೆ ಏನೆಲ್ಲ ದೋಷಗಳನ್ನು ಹೇಳಬಹುದು. ಒಂದು ಅನುಮಾನಕ್ಕೆ ಒಂದು ದೋಷ ಇದ್ರೆ ದುಷ್ಟ ಆಗತ್ತೆ. ಸಾಧಾರಣ ಲೋಕದಲ್ಲಿ ಪ್ರಯೋಗ ಮಾಡುವಂತಹ ಅನುಮಾನಗಳು ದುಷ್ಟವಾದಂತಹ ಅನುಮಾನಗಳಂದ್ರೆ ಒಂದು ದೋಷನೋ ಎರಡು ದೋಷನೋ ಇರುತ್ತೆ, ದುಷ್ಟ ಆಗತ್ತೆ. ಆದರೆ ಮಾಯಾವಾದಿಗಳು ಜಗತ್ತು ಸುಳ್ಳು ಮಿಥ್ಯಾ ಅಂತ ಪ್ರತಿಪಾದನೆ ಮಾಡುವಂತಹ ಒಂದು ಏನೋ ಅನುಮಾನ ಇದೆ. ಈ ಅನುಮಾನಕ್ಕೆ ಎಲ್ಲಾ ದೋಷಗಳು ಇವೆ ಅಂತ ಹೇಳುವಂತಹ ಒಂದು ಗ್ರಂಥನೇ ಆಚಾರ್ಯದಿದೆ. ಅದೇ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಅಂತ ಒಂದು ಆಚಾರ್ಯರ ಗ್ರಂಥ. ಎಲ್ಲ ದೋಷಗಳು ಕೂಡ ಆ ಮಾಯಾವಾದಿಗಳ ಅನುಮಾನಕ್ಕಿದೆ ಅಂತ ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ರಾಜರು ಹೇಳ್ತಾರೆ ಈ ಯುದ್ಧ ಏನಿತ್ತು, ಈ ಯುದ್ಧ ಮಾಯಾವಾದಿಗಳಂತೆ ಜರಾಸಂಧನ ಪಕ್ಷ ಇಲ್ಲಿ ಪರಾಜಿತವಾಯಿತು. ಯಾಕೆಂತಂದ್ರೆ ಇದರಲ್ಲಿ ಎಲ್ಲ ದೋಷಗಳು ಕೂಡ ಬಂದು ಸೇರಿವೆ ಅಂತ ತೋರಿಸ್ತಾರೆ. ಯುದ್ಧ ಮಾಡ್ತಾ ಇದ್ರಂತೆ, ಯುದ್ಧ ಮಾಡ್ತಾ ಇದ್ದಾಗ ಕೃಷ್ಣ ಪಕ್ಷದವ್ರು ಬಂದ್ರೆ ಏ ಇಲ್ಲಪ್ಪ ನಾನು ನಿಮ್ ಕಡೆಯವರು ಬಟ್ ಇನ್ನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ. ಆವಾಗ ಇಲ್ಲ ನಾ ನಿಮ್ ಪಕ್ಷದವರೇ, ಆದ್ದರಿಂದ ನೀವೇನ್ ಹೇಳ್ತಿರೋದಕ್ಕೆ ನಾವು ಒಪ್ಪಿದ್ದೇವೆ, ವಾಕ್ಯಾಂಶದಲ್ಲಿ ನೀವು ಹೇಳಿದ್ದನ್ನು ಒಪ್ಪಿದ್ದೇವೆ ಅಂತ ಹೇಳಿದ್ರೆ ಅದು ಸಂವಾದ ಅಂತ ಒಂದು ದೋಷದಿಂದ ನಿಗ್ರಹಿತನಾದ. ಹಾಗೆ ನೀವು ಹೇಳಿದ್ದನ್ನ ಏ ನಿಮ್ ಪಕ್ಷದವರೇ ನಾವು ನಮ್ಮ ನಿಗ್ರಹ ಮಾಡಬೇಡಿ ಅಂತ ಹೇಳಿ ಸಂವಾದದಲ್ಲಿ ಕೆಲವರು ಪರಾಜಿತರಾಗ್ತಾ ಇರ್ತಾರೆ. ಇನ್ನು ಕೆಲವರು ಅನುಕ್ತಿ ಹೇಳಿದಾಗ ಅದನ್ನು ಖಂಡನೆ ಮಾಡಲಿಕ್ಕೆ ಗೊತ್ತಾಗಿದ್ದೇನೆ ಮೂಕನಾದ ಅಂತಂದ್ರೆ ಅದನ್ನು ಅನುಕ್ತಿ ಅಂತ ಕರೀತಾರೆ. ಇನ್ನು ಕೆಲವರು ಅವರು ಮೃತರಾಗ್ತಾ ಇದ್ದಾರೆ, ಅವರು ಏನೋ ಇಲ್ಲದೇನೋ ಮೃತರಾಗ್ತಾರೆ, ಅವಾಗ ಅನುಕ್ತಿ ಮಾತಿಲ್ಲ ಅನುಕ್ತಿ ಅಂತನ್ನುವ ದೋಷ ಅವ್ರಿಗೆ ಅಂಟತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಯಾರು ತಡೆದರೂ ಏನು ಮಾಡಿದರೂ ಕೂಡ ಆ ರಣರಂಗದಲ್ಲಿ ನಿಲ್ಲದೇನೆ, ಯಾಕೆ ಕೃಷ್ಣನ ಸೇನೆ ಆ ಬಲ ಅವರ ಆಯುಧಗಳ ಪ್ರಯೋಗವನ್ನು ಸಹಿಸಲಿಕ್ಕಾಗದೇನೆ ಆ ರಣರಂಗ ಏನಿತ್ತು ರಣರಂಗವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಬಿಟ್ಟು ಓಡಿ ಹೋದಾಗ ಅವರ ಪಕ್ಷದವರು ಏನಿದ್ದಾರೆ ಅವರ ಪಕ್ಷದವರೊಟ್ಟಿಗೆ ವಿರೋಧ ಅವರಿಗೆ ಅಂಟುಕೊಂಡಿದೆ ಅಂತ. ಅದನ್ನ ವಿರೋಧ ಅಂತನೋ ದೋಷ ಅವರಿಗೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ವಿರೋಧವನ್ನ ಅಂಟಿಸಿಕೊಂಡಿದ್ದಾರೆ, ಯಾಕೆ ಪಕ್ಷದವರ ವಿರೋಧ ಉಂಟಾಯಿತು, ಯಾಕೆ ಅವರ ತಮ್ಮ ರಣರಂಗವನ್ನು ಬಿಟ್ಟು ಓಡಿ ಹೋದ್ರಿಂದ ವಿರೋಧ ಅವರಿಗೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನ ಕೆಲವರು ಮೃತರಾಗಿದ್ದಾರೆ, ಮೃತರಾದವರಿಗೆ ಅಸಂಗತಿ ಇಲ್ಲದೇ ಇದ್ದವರಿಗೆ ಇರೋರಿಗೆ ಇಲ್ಲದೇ ಇದ್ದವರೊಟ್ಟಿಗೆ ಅಂತಂದ್ರೆ ಯಾರು ಮೃತರಾಗಿದ್ದಾರೆ ಅವರಿಗೆ ಅವರಿಗಿನ ಸಂಬಂಧ ಕಳಚಿ ಹೋಯಿತು, ಆದ್ರಿಂದ ಅಸಂಬಂಧ ಅಂತ ಅನ್ನೋದು ಅವರಿಗೆ ಬಂದಿದೆ. ಅಸಂಗತಿ ಅಂತ ಅನ್ನೋ ದೋಷ ಒಂದು ವಾಕ್ಯವನ್ನು ಹೇಳ್ತಾರೆ, ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಅಸಂಬದ್ಧವಾಗಿ ಒಂದು ವಾಕ್ಯವನ್ನು ಹೇಳಿದ್ರೆ ಅದನ್ನು ಅಸಂಗತಿ ಅಂತನೋ ದೋಷವನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಅವರಿಗೆ ಅಸಂಗತಿ ಬಂದಿದೆ, ಯಾಕೆ ಇದ್ದವರನ್ನು ಬಿಟ್ಟು ಕೆಲವರು ಹೋದರು, ಆವಾಗ ಅವರಿಗೆ ಒಂದು ಸಂಬಂಧ ಇಲ್ಲ ಅಂತ. ಅಸಂಗತಿ ಅಂತನೋ ದೋಷ ಅವ್ರಿಗೆಂಟಿದೆ, ಅಸಂಗತಿ. ಇನ್ನ ನ್ಯೂನತ ಮತ್ತು ಆಧಿಕ್ಯ ಇನ್ನೆರಡು ದೋಷಗಳು, ನ್ಯೂನತ ಮತ್ತೆ ಆಧಿಕ್ಯ. ಈ ಎರಡು ದೋಷಗಳನ್ನು ಹೇಳೋದಾದ್ರೆ ಅವರಿಗೆಲ್ಲ ನ್ಯೂನತ ಬಂತು. ಯಾವುದರಿಂದ ನ್ಯೂನತ ಬಂತು? ಜಯದಿಂದ ನ್ಯೂನತ ಬಂತು. ವಾಕ್ಯಾರ್ಥದಲ್ಲಿ ಎಷ್ಟು ಹೇಳಬೇಕೋ ಹೇಳಬೇಕಾದ್ದನ್ನು ಹೇಳಲಿಲ್ಲ, ಕಮ್ಮಿನೇ ಹೇಳಿದ ಅಂತಂದ್ರೆ ಅದಕ್ಕೆ ನ್ಯೂನತ ಅಂತ ದೋಷವನ್ನು ಹೇಳ್ತಾನೆ. ಇನ್ನ ಹೇಳಬೇಕಾದಕ್ಕಿಂತ ಹೆಚ್ಚು ಹೇಳ್ತಾ ಇದ್ದ, ಏ ನಿಲ್ಸಪ್ಪ ಸಾಕು ಅಂತ ಹೇಳೋದು ಹೇಳೇ ಆಗಿದೆ ಸಾಕು ಅಂತ ನಿಲ್ಸಿದ್ರು, ಏ ಇಲ್ಲ ಅಂತ ಕೆಲವರು ಗಂಟೆ ಗಂಟೆ ಹೇಳ್ತಾನೆ ಇರ್ತಾರಲ್ಲ ಅವರಿಗೆ ದೋಷ ಆಧಿಕ್ಯ ಅಂತ ದೋಷವನ್ನು ಹೇಳ್ತಾರೆ. ಹಾಗೆ ಇವರಿಗೆ ನ್ಯೂನತ ಮತ್ತೆ ಆಧಿಕ್ಯ ಬಂದಿದೆ. ನ್ಯೂನತ ಜಯದಿಂದ ನ್ಯೂನತ ಅಂದ್ರೆ ಜಯ ಕಮ್ಮಿ ಆಯಿತು ಅಂತ ಅರ್ಥ, ಜಯ ಇಲ್ಲ ಅಂತ. ಆಧಿಕ್ಯ ಬಂತು, ಯಾವುದರಿಂದ ಆಧಿಕ್ಯ? ಮರಣದಿಂದ ಆಧಿಕ್ಯ ಬಂತು ಅಂತ. ಹೆಚ್ಚು ಜನ ಮೃತರಾದ್ದರಿಂದ ಮರಣದಿಂದ ಆಧಿಕ್ಯ ಬಂದಿದೆ. ಹೀಗೆ ಇಡೀ ಯುದ್ಧವನ್ನ ರಾಜರು ಒಂದು ವಾಕ್ಯಾರ್ಥದ ರೀತಿಯಲ್ಲಿ, ಮಾಯಾವಾದಿಗಳು ಹೇಗೆ ಎಲ್ಲಾ ದೋಷಗಳಿಂದ ನಿಗ್ರಹಿತರಾಗ್ತಾ ಇದ್ದಾರೋ ಹಾಗೆ ಆ ಜರಾಸಂಧನ ಸೇನೆಯು ನಿಗ್ರಹಿತವಾಗ್ತಾ ಇದೆ ಅಂತ ರಾಜರ ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಪ್ರಸಂಗಗಳನ್ನ ವರ್ಣನೆ ಮಾಡ್ತಾ ಒಂದು ಸಂದರ್ಭದಲ್ಲಿ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಆ ಜರಾಸಂಧನ ಸೇನೆ ಬರ್ತಾ ಇದೆ. ದೊಡ್ಡ ಸೇನೆ ತೆಗೆದುಕೊಂಡು ಬರಬೇಕಾದ್ರೆ ಹಗಲಿನಲ್ಲಿ ಆ ಸೇನೆ ಹೊರಟ್ರೆ ಬರೋದು ಮತ್ತೆ ರಾತ್ರಿ ಆಗತ್ತೆ, ಅದಕ್ಕೋಸ್ಕರ ಹಿಂದೆನೆ ಹೊರಟಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಯಮುನಾ ನದಿ ದಡದಲ್ಲಿ ತಂಗಿದ್ದಾರೆ. ಇನ್ನು ಅವರು ಬೆಳಗಿನ ಜಾವದಲ್ಲಿ ಒಂದು ಆಕ್ರಮಣ ಮಾಡಬೇಕು, ಮಧುರಾ ನಗರಿ ಆಕ್ರಮಣ ಮಾಡಬೇಕು. ಕೃಷ್ಣ ರಾತ್ರಿಯನ್ನು ಎಬ್ಬಿಸಿದ, ಎಲ್ಲರನ್ನು ರಾತ್ರಿಯನ್ನು ಎಬ್ಬಿಸಿ ಸೇನೆ ಸಿದ್ಧಗೊಳಿಸಿದ. ಎಲ್ಲ ಸೇನೆ ಸಿದ್ಧ ಆಗಬೇಕು, ಎಲ್ಲವೂ ಕೂಡ ಯಮುನಾ ತೀರಕ್ಕೆ ಹೋಗಬೇಕು ಅಂತ ಕೃಷ್ಣ ಆದೇಶ ಮಾಡಿದ. ಆಯ್ತು, ಕೃಷ್ಣನ ಆದೇಶ ಮೀರು ಹಾಗಿಲ್ಲ, ಎಲ್ಲ ಸೇನೆಯನ್ನ ಸಿದ್ಧಗೊಳಿಸಿ ಸುಸನ್ನದ್ಧವಾದ ಸೇನೆ ಯಮುನಾ ನದಿಯ ತೀರಕ್ಕೆ ಹೋಗಿದೆ. ತ್ರಿಷು ಸ್ಥಾನೇಶು ವಿಸ್ತೀರ್ಣ ಮಧುಸೂದನ ವಾಹಿನಿ ಯಮುನಾ ತೀರ ಮಗಮತ್. ಯಮುನೆಯ ತೀರಕ್ಕೆ ಆ ಸೇನೆ ಹೋಗಿದೆ. ಅದು ಹೇಗೆ ಅಂತಂದ್ರೆ, ತ್ರಿಪದಿ ವೇದ ಮಾತೇವ ರಿಪು ಸೇನಾಮಹನ್ಕ್ಷಣ. ಮೂರು ಕಡೆ ಆ ಸೇನೆಯನ್ನ ಕೃಷ್ಣ ವಿಂಗಡಿಸಿದನಂತೆ. ಯಮುನಾ ತೀರದಲ್ಲಿ ಮಲಗಿದ್ದಾರೆ ಎಲ್ಲ. ಆ ಹೊತ್ತಿನಲ್ಲಿ ಕೃಷ್ಣ ಮೂರು ಕಡೆ ಸೇನೆಯನ್ನ ಸುತ್ತುವರಿಯುವಂತೆ ಮಾಡಿ ಆ ಕೃಷ್ಣ ಆಕ್ರಮಣ ಮಾಡಲಿಕ್ಕೆ ಆದೇಶ ಮಾಡ್ತಾ ಇರ್ತಾರೆ. ದಿಢೀರಂತ ಆ ಹೊತ್ತಿನಲ್ಲಿ ಬಂದು ಆಕ್ರಮಣ ಮಾಡಿದಾಗ ಅವ್ರಿಗೆ ಏನ್ ಮಾಡಬೇಕು, ಕಕ್ಕಾಬಿಕ್ಕಿಯಾಗಿ ಕೆಲವರು ಹಾಗೆ ಇದ್ದವರು ಎದ್ದು ಹಾಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ, ಕೆಲವರೆಲ್ಲ ಕೈಕಾಲು ಮುಂದ್ಕೊಂಡಿದ್ದಾರೆ. ಆ ಕಡೆ ಹೋಗೋಣ ಅಂದ್ರೆ ಯಮುನಾ ನದಿ, ಅವರದ್ದು ಬಹಳ ದೊಡ್ಡ ಸೇನೆ, ಆದ್ರೆ ಕೃಷ್ಣನ ಸೇನೆ ಬಹಳ ಪುಟ್ಟ ಸೇನೆ. ಪುಟ್ಟ ಸೇನೆ ಆದರೂ ಕೂಡ ರಾಜರು ಹೇಳ್ತಾರೆ, ಪುಟ್ಟ ಸೇನೆ ಮೂರು ಕಡೆಯಲ್ಲಿ ಆಕ್ರಮಿಸಿದಂತಹ ಆ ಸೇನೆ ಆ ದೊಡ್ಡ ಸೇನೆಯನ್ನು ಎಲ್ಲವನ್ನು ಕೂಡ ನುಚ್ಚು ನೂರು ಮಾಡಿ ಹಾಕಿದೆ. ಅದು ಹೇಗೆ ಅಂತಂದ್ರೆ, ಅದಕ್ಕೆ ತ್ರಿಪದಿ ವೇದ ಮಾತೇವ ರಿಪುಸೇನಾ ಅಹಂಕ್ಷಣ. ನಮ್ಮಲ್ಲಿ ಅನೇಕ ಪಾಪ ಅಂಟಿರುತ್ತೆ, ದೋಷ ಅಂಟಿರುತ್ತೆ. ದೋಷ ಅಂಟಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದ್ರೆ, ಗಾಯತ್ರಿಯನ್ನು ಜಪಿಸಿ ಅಂತ ಹೇಳ್ತಾರೆ. ಗಾಯತ್ರಿಯನ್ನು ಜಪ ಮಾಡಿದ್ರೆ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಗಾಯತ್ರಿ ಎಷ್ಟಿದೆಪ್ಪ ಗಾಯತ್ರಿ? ಮೂರು ಪಾದ ಇದೆ. ಮೂರು ಪಾದದ ಪುಟ್ಟ ಗಾಯತ್ರಿ ನಮಗೆ ಅಂಟಿದ ದೊಡ್ಡ ದೋಷವನ್ನು ಹೇಗೆ ಪರಿಹಾರ ಮಾಡುತ್ತೋ ಹಾಗೆ ಮೂರು ಕಡೆ ಆಕ್ರಮಿಸಿರುವಂತಹ ಕೃಷ್ಣನ ಸೇನೆ ಅದು ದೊಡ್ಡ ಆ ಜರಾಸಂಧನ ಸೇನೆಯನ್ನ ನಿಗ್ರಹ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅವನು ಯಮುನಾ ನದಿಯ ತೀರದಲ್ಲಿ ಬಂದ, ರಾತ್ರಿ ಮಲಗಿದ. ರಾತ್ರಿ ಮಲಗಿದಾಗಲೂ ಕೂಡ ಮತ್ತೇರಿ ಮಲಗಿದ, ಮದ್ಯವನ್ನ ಕುಡಿದು ಮಲಗಿದ. ಅಲ್ಲರೇ, ಅವನು ಯಮುನಾ ತೀರದಲ್ಲಿದ್ದಾನೆ, ಮದ್ಯಾಗಲಿಂದ ಪಾನ ಮಾಡಿ ಹೇಗೆ ಮಲಗ್ತಾನೆ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ, ಕುಹಕ ಅವನು ದುಷ್ಟ ಬುದ್ಧಿ ಅವನಿಗೆ. ಅಪಿ ಪುಣ್ಯ ನದೀ ತೀರಂ ಉಪೌರಜ್ಯ ಸಮಾಗದ ಅಮೂಢ ಗೀಯಮಾನ ವಿಮೂಢ ತಿರ್ಹಿಸ. ದುಷ್ಟವಾದ ಸ್ವಭಾವ ಅವನಿಗೆ, ದುಷ್ಟವಾದ ಸ್ವಭಾವ ಉಳ್ಳಂತಹ ಜರಾಸಂಧ ಅವನ ಕೆಲವ ಆತ್ಮೀಯ ಪರಿವಾರ ಎಲ್ಲ ಮದ್ಯಾದಿಲ್ಲನ್ನ ಪಾನ ಮಾಡಿ ರಾತ್ರಿ ಯಮುನಾ ನದಿ ದಡದಲ್ಲಿ ಮಲಗಿದ್ದಾರೆ. ಬೆಳಗಿನ ಜಾವ ಆಗಿದೆ. ಇಲ್ಲಿ ದೊಡ್ಡ ಆಕ್ಷೇಪ, ಕೃಷ್ಣ ರಾತ್ರಿ ಹೊತ್ತಿನಲ್ಲಿ ಬಂದು ಆಕ್ರಮಣ ಮಾಡಿದ, ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಅದಕ್ಕೆ ರಾಜರು ಹೇಳ್ತಾರೆ, ರಾತ್ರಿ ಆಕ್ರಮಣ ಮಾಡಿದ್ದಲ್ಲ, ರಾತ್ರಿ ಸೇನೆಯನ್ನು ಸಿದ್ಧಗೊಳಿಸಿ ಬಂದ, ಆಕ್ರಮಣ ಮಾಡಿದ್ದು ಮುಂಜಾನೆ ಹೊತ್ತಿನಲ್ಲಿ. ಅದಕ್ಕೆ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ, ಅಥೋಷ ಸಮಯೇ ಶೌರಿ. ಬೆಳಗಿನ ಜಾವ ಆಗಿದೆ, ಸೂರ್ಯೋದಯ ಆಗ್ತಾ ಇದೆ. ಕುಹಕಸ್ಯ ಕುಬುದ್ಧಿಂತಾಂ ಅಭಿವೀಕ್ಷೇವ ಭಾಸ್ಕರ ಕುಪಿತಸ್ತದ್ವಿಘಾತಾರ್ಥಂ ಪರದೇಶಮಪಿ ಪದತ್. ಸೂರ್ಯೋದಯ ಆಗಿದೆ, ಸೂರ್ಯ ಬೆಳಗುತ್ತಾ ಇದ್ದಾನೆ. ಸೂರ್ಯ ಬೆಳಗುವ ಹೊತ್ತಿಗೆ ಸರಿಯಾಗಿ ಕೃಷ್ಣ ಆಕ್ರಮಣ ಮಾಡಿದ. ಹಕ್ಕಿಗಳೆಲ್ಲ ಕೂಗುತ್ತಾ ಇವೆ, ಸೂರ್ಯ ಉದಯ ಆಗ್ತಾ ಇದೆ, ಆ ಹೊತ್ತಿನಲ್ಲಿ ಕೃಷ್ಣ ಆಕ್ರಮಣ ಮಾಡಿದ. ಹೊರತು ಅವನು ರಾತ್ರಿ ಹೊತ್ತಿನಲ್ಲಿ ಕೃಷ್ಣ ಆಕ್ರಮಣ ಮಾಡಲಿಲ್ಲ. ದುಷ್ಟರನ್ನ ಅನ್ಯಾಯದಿಂದಲೂ ಸೆದೆ ಬಡಿಯಬಹುದು, ಆದರೆ ಕೃಷ್ಣ ನ್ಯಾಯದಿಂದಲೇ ಸೆದೆ ಬಡಿದ. ನ್ಯಾಯದಿಂದ ಸೆದೆ ಬಡಿಲಿಕ್ಕೆ ಅವಕಾಶ ಇರುವಾಗ ನ್ಯಾಯದಿಂದ ನಿಗ್ರಹ ಮಾಡಬೇಕು. ಆದರೆ ನ್ಯಾಯದಿಂದಲೇ ಮಾಡ್ತೇನೆ ಅಂತ ನಾನು ಹೀಗೇ ಮಾಡ್ತೇನೆ ಅಂತ ಹೊರಟ್ರೆ ಕೆಲವು ಸಂದರ್ಭಗಳು ನೀವು ಸೋಲು ಉಣಬೇಕಾಗತ್ತೆ ಅಂತ ಕೃಷ್ಣ ತೋರಿಸ್ತಾ ತಂತ್ರವನ್ನು ಉಪಯೋಗಿಸಬೇಕು, ಯುಕ್ತಿಯನ್ನು ಬಳಸಬೇಕು ಅಂತ ಕೃಷ್ಣ ಅದನ್ನು ತೋರಿಸ್ತಾರೆ. ತನ್ನದು ಬಹಳ ಪುಟ್ಟ ಸೇನೆ, ಮಧುರಾ ನಗರಿಯ ಸೇನೆ ಬಹಳ ಚಿಕ್ಕ ಸೇನೆ, ಇದು ಬಹಳ ದೊಡ್ಡ ಸೇನೆ ಬರ್ತಾ ಇದೆ. ಆ ಸೇನೆಯೆಲ್ಲ ಆಕ್ರಮಿಸಿದರೆ ಇಡೀ ಮಧುರಾ ನಗರಿ ಮುಚ್ಚುನೂರಾಗತ್ತೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ತುಗಲಕ್ ತರ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಸೇನೆ ಎಲ್ಲ ಕಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಹಾಗೆ ಮಾಡಬಾರದು, ಎಂತಹ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, ಹೇಗೆ ಆಕ್ರಮಿಸಬೇಕು, ಅವರನ್ನು ನಿಗ್ರಹಿಸುವ ಕ್ರಮ ಏನು, ಆ ತಂತ್ರಗಾರಿಕೆ ಬೇಕು ಅನ್ನೋದನ್ನ ಕೃಷ್ಣ ತೋರಿಸಿಕೊಡ್ತಾರೆ. ಆ ಕೃಷ್ಣನ ತಂತ್ರಗಾರಿಕೆಯನ್ನ ಶಿವಾಜಿ ಅನುಸರಿಸಿದ, ಗೆಲುವನ್ನು ಸಾಧಿಸಿದ. ಅದನ್ನು ಅನುಸರಿಸದೇ ಇದ್ದಂತಹ ಅನೇಕ ಜನ ತುಗಲಕ್ ಮುಂತಾದವರು ಅವರು ದುಃಖವನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಸೇನೆಯನ್ನು ಕಳ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಸೇನೆಯನ್ನ ಕಳ್ಕೊಂಡಿದ್ದಾರೆ. ಆದ್ದರಿಂದ ತಂತ್ರಗಾರಿಕೆ ಬೇಕು, ಕೃಷ್ಣ ಹೇಳ್ತಾರೆ ನೀತಿ ಬೇಕು, ನಿಪುಣತೆ ಬೇಕು ಅನ್ನೋದನ್ನು ತೋರಿಸ್ತಾರೆ. ಪುಟ್ಟ ಸೇನೆಯನ್ನು ಹೇಗೆ ಆಕ್ರಮಿಸಬೇಕು ಅಂತಂದ್ರೆ ಅದೇ ಸ್ಥಳಕ್ಕೆ ಹೋಗಿ, ಅವರಿನ್ನೂ ಎಚ್ಚೆತ್ತುಕೊಂಡಿಲ್ಲ, ಬೆಳಗ್ಗೆ ಆಗಿದೆ, ಬೆಳಗ್ಗೆ ಆದರೂ ಕೂಡ ಅವರು ಎದ್ದೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣ ಆಕ್ರಮಣ ಮಾಡಲಿಕ್ಕೆ ಆದೇಶನ ಮಾಡಿದ್ದಾನೆ, ಆ ಸೇನೆ ಆಕ್ರಮಣ ಮಾಡ್ತಾ ಇದೆ. ಆ ಸಂದರ್ಭವನ್ನ ರಾಜರು ಸೊಗಸಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಏ ಸಂಧ್ಯಾ ಸಮಯೇ ಭಸ್ವದುದಯೇ ನಿದ್ರಾಂ ವಿಶೋಚೀಕರಂ ತೇಭ್ಯೋ ನೀಲಿಶದಚ್ಯುತ ಶುಭಕೃತೆ ಸಾಕ್ಷಿ ಸುದೀರ್ಘಾಂಹಿತಾಂ ಯೈರೀಕ್ಷಾ ನ ಕಥಾ ರವೇ ಕುಮತಿಭಿಃ ತೇಷಾಂ ದೃಶೋ ಮೀಲಯತ್ ಯೇ ಶುದ್ಧಾಂ ಮುನಿನೋ ಮಮಜ್ವರಮತಾಃ ತಾಂಚೋಣಿತೆ ಮಜ್ಜಯತ್. ಕೃಷ್ಣನ ಸೇನೆ ಆಕ್ರಮಿಸಿ ಅವರನ್ನೆಲ್ಲ ನಿಗ್ರಹಿಸ್ತಾ ಇದೆ. ಕೆಲವರು ಸಂಧ್ಯಾ ಸಮಯದಲ್ಲಿ ಎದ್ದು ಏನು ಮಾಡಬೇಕು, ನಿದ್ದೆಯನ್ನು ಬಿಡಬೇಕು. ನಿದ್ದೆಯನ್ನು ಬಿಟ್ಟು ಸಂಧ್ಯಾ ಕಾಲದಲ್ಲಿ ಎದ್ದು ಸಂಧ್ಯಾದನೆ ಮಾಡಬೇಕು. ಯಾರು ಸಂಧ್ಯಾ ಕಾಲ ಬಂದರೂ ಕೂಡ ಈ ನಿದ್ದೆಯನ್ನು ಬಿಡಲಿಲ್ಲ ಅಂಥವ್ರಿಗೆ ಕೃಷ್ಣ ಶಾಶ್ವತವಾದ ನಿದ್ದೆಯನ್ನು ಕರುಣಿಸಿದ. ಸಂಧ್ಯಾ ಕಾಲದಲ್ಲಿ ಯಾರು ನಿದ್ದೆಯನ್ನು ಬಿಟ್ಟಿಲ್ಲ ಅವರಿಗೆ ಶಾಶ್ವತ ನಿದ್ದೆಯನ್ನು ಕರುಣಿಸಿದ ಅಂದ್ರೆ ಅವರಿಗೆ ಮರಣವನ್ನೇ ಕೊಟ್ಟ ಅಂತ ಹೇಳ್ತಾ ಇರ್ತಾರೆ. ಇನ್ನ ಯಾರು ಎದ್ದು ಸೂರ್ಯೋದಯದ ಕಾಲದಲ್ಲಿ ಪ್ರಾಪ ಪಶ್ಚಿ ಪತಿವ್ರತ ಕಪಿಲಾಂ ದರ್ಪಣಂ ಭಾನು ಎದ್ದು ಬೆಳಗಿನ ಜಾವದಲ್ಲಿ ಗೋವನ್ನ ಕನ್ನಡಿಯನ್ನ ಸೂರ್ಯನನ್ನ ಇದನ್ನೆಲ್ಲ ನೋಡಬೇಕು ಅಂತ ಎಲ್ಲ ಇದೆ. ಬೆಳಗಿನ ಜಾವದಲ್ಲಿ ಹೀಗೆ ಎದ್ದು ಯಾರು ನೋಡೋದಿಲ್ಲ, ಸೂರ್ಯ ಉದಯಿಸಿದಾಗ ಸೂರ್ಯನ ದರ್ಶನ ಯಾರು ಮಾಡೋದಿಲ್ಲ ಅಂಥವರಿಗೆ ಶಾಶ್ವತವಾಗಿ ಕಣ್ಣನ್ನೇ ಮುಚ್ಚಿದ ಕೃಷ್ಣ ಅಂತ ಹೇಳ್ತಾ ಇದ್ದ. ಇನ್ನ ಆ ಸೂರ್ಯೋದಯದ ಮೊದಲಿಗೆ ಸ್ನಾನ ಮಾಡಬೇಕು. ಅಲ್ಲೇ ಯಮುನಾದಿ ದಡದಲ್ಲಿ ಮಲಗಿದ್ದಾರೆ, ಸ್ನಾನವನ್ನು ಮಾಡಲಿಲ್ಲ. ಕೃಷ್ಣ ಅಂದ ನೀವು ಸ್ನಾನ ಮಾಡಲಿಲ್ಲ ತಾನೆ, ನಾನೇ ನಿಮಗೆ ಸ್ನಾನವನ್ನು ಮಾಡಿಸ್ತೇನೆ ಅಂತ ಹೇಳಿ ರಕ್ತದಲ್ಲಿ ಅವರಿಗೆ ಸ್ನಾನವನ್ನು ಮಾಡಿಸಿದ ಅಂತ ಹೇಳ್ತಾ ಇರ್ತಾರೆ. ಏ ಶುದ್ಧಾಂಬು ನೀನೋ ಮಮಜ್ಜುರ ಮತಾಹ ತಾಂಚೋಣಿತೆ ಮಜ್ಜಯತ್. ಹೀಗೆ ಕೃಷ್ಣ ಅವರನ್ನೆಲ್ಲ ನಿಗ್ರಹಿಸ್ತಾ ಇದ್ದಾನೆ. ದೊಡ್ಡ ಸೇನೆಯನ್ನ ಕೃಷ್ಣ ನಿಗ್ರಹಿಸಿದ. ಅಳಿದುಳಿದ ಸೇನೆ ಜರಾಸಂಧನ ಸಮೇತವಾಗಿ ಓಡಿ ಹೋಗ್ತಾ ಇತ್ತು. ನಂತರದಲ್ಲಿ ಜರಾಸಂಧ ಬಹಳ ದೊಡ್ಡದಾದ ಸೇನೆಯನ್ನ ತೆಗೆದುಕೊಂಡು ಬರ್ತಾ ಇತ್ತ. ಇದು 23 ಅಕ್ಷರಣಿ ಸೇನೆಯನ್ನು ಮೀರಿದಂತಹ ಸೇನೆ. ಕಾಲಯವನ ಅಂತ ಒಬ್ಬ ಇದ್ದ, ಗರ್ಗಾಚಾರ್ಯನ ಮಗ. ಗರ್ಗಾಚಾರ್ಯರು ಕೃಷ್ಣ ಕುಲಪುರೋಹಿತರು, ಕೃಷ್ಣ ಮೇಲೆ ಭಕ್ತಿ ಹೊತ್ತದಂಥವ್ರು. ಅದೇ ಅವರು ಕೃಷ್ಣನನ್ನು ನಿಗ್ರಹ ಮಾಡುವಂತಹ ಮಗ ಬೇಕು ಅಂತ ತಪಸ್ಸನ್ನು ಮಾಡುತ್ತಾರೆ. ಉಕ್ಕನ್ನ ಪುಡಿ ಮಾಡಿ ಅದನ್ನ ತಿಂದು ಉಕ್ಕನ್ನ ತಿಂದು ತಪಸ್ಸನ್ನು ಮಾಡುತ್ತಾರೆ. ತಪಸ್ಸನ್ನು ಮಾಡಿ ಕೃಷ್ಣನ ಸಂಹಾರ ಮಾಡುವಂತ ಮಗ ಬೇಕು ಅಂತ ತಪಸ್ಸಿನಿಂದ ವರವನ್ನ ಪಡೆದುಕೊಳ್ತಾರೆ. ಯವನ ಸ್ತ್ರೀಯಲ್ಲಿ ಹುಟ್ಟಿದವನೇ ಅವನು ಕಾಲಯವನ. ಯಾಕೆ ಹಾಗೆ ಗರ್ಗಾಚಾರ್ಯ ಬುದ್ಧಿ ಬಂತು, ಕೃಷ್ಣನ ಭಕ್ತರಿಗೆ ಅಂತಹ ಬುದ್ಧಿ ಯಾಕೆ ಬಂತು ಅಂದ್ರೆ, ಅದಕ್ಕೆ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಯಾದವರು ಒಮ್ಮೆ ಗರ್ಗಾಚಾರ್ಯನ ಯಾವುದೋ ಕಾರಣ ತಮಾಷೆ ಮಾಡಿತು. ತಮಾಷೆ ಮಾಡಿ ನೀವೇನು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಷಂಡರು ನೀವು ಹಾಗೆ ಅಂತ ತಮಾಷೆ ಮಾಡಿಬಿಡ್ತು. ಆ ತಮಾಷೆಗೆ ಅವರಿಗೆ ರೊಚ್ಚೆ ಅಳತ್ತೆ, ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ಅವರೆಲ್ಲ ನಿಂದನೆ ಮಾಡ್ತಾರೆ. ಆದ್ರೆ ಅವರು ಅನೇಕ ಜನ ಅವರೆಲ್ಲ ಸೇರಿ ಜೋರ ತಮಾಷೆ ಮಾಡ್ತಾರೆ. ಅವರಂತಾರೆ ನಿಮ್ಗೆಲ್ಲರಿಗೂ ಕೂಡ ಮದ ಅಂತಂದ್ರೆ ಕೃಷ್ಣನ ಮದ, ಕೃಷ್ಣ ನಿಮ್ಮ ಪಕ್ಷದಲ್ಲಿದ್ದಾನೆ ಅಂತ. ಆದ್ದರಿಂದ ಕೃಷ್ಣನೇ ಸಮರ್ಥನಾಗುವಂತಹ ಮಗ ಬರಬೇಕು ಅಂತ ತಪಸ್ಸನ್ನ ಮಾಡಿ ಕಾಲಯವನ್ ಎಂಬಂತಹ ಮಗನನ್ನ ಪಡೆದುಕೊಳ್ತಾರೆ. ಕಾಲಯವನ ಅಂತ ಮಗ ಅವರಿಗೆ ಹುಟ್ಟಿದ್ದಾನೆ. ಅಂತಹ ಕಾಲಯವನ ಅವನು ದೊಡ್ಡ ಸೇನೆ ಇದೆ. ಆ ದೊಡ್ಡ ಸೇನೆಯನ್ನು ಸ್ವೀಕರಿಸಿಕೊಂಡು ಜರಾಸಂಧ ಬರ್ತಾ ಇದ್ದಾನೆ. ಆ ಸೇನೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ದಾರಿಯಲ್ಲಿ ಬರುವಾಗ ಆ ಸೇನೆ ಹೇಗಿತ್ತು ಅಂತಂದ್ರೆ, ಆ ಸೇನೆಯಲ್ಲಿರುವ ಕುದುರೆಗಳು ಆನೆಗಳು ಒಂಟೆಗಳೆಲ್ಲ ಸಾಲಗಟ್ಟಿ ನಿಂತಿದ್ದು, ಅದು ಮೂತ್ರ ವಿಸರ್ಜನೆ ಅನ್ನ ಮಾಡಿದರೆ ಅದು ಹರಿದು ದೊಡ್ಡ ನದಿಯಾಗಿರ್ತಿತ್ತು. ಅಂತಹ ದೊಡ್ಡ ಸೇನೆ ಅದು ಹರಿದು ನದಿಯಾಗಿ ಹರಿತಾ ಇತ್ತು ಅಂತಾದ್ರೆ ಎಂತಹ ದುಸ್ಥಿತಿ. ಅದಕ್ಕೋಸ್ಕರ ವಾಯುದೇವರ ತಕ್ಷಣದಲ್ಲಿ ಬೀಸಿ ಅದನ್ನೆಲ್ಲ ಒಣಗಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದ. ಹೀಗೆ ಅದರ ಮಲಮೂತ್ರಗಳಿಂದ ನದಿ ಪರ್ವತಗಳೇ ಸೃಷ್ಟಿ ಆಗ್ತಾ ಇತ್ತು. ಅಂತಹ ದೊಡ್ಡ ಸೇನೆ. ಆ ಸೇನೆಯನ್ನು ಸ್ವೀಕರಿಸಿಕೊಂಡು ಕಾಲಯವನ ಬರ್ತಾ ಇದ್ದಾನೆ. ಕಾಲಯವನ ಬಂದ, ಯುದ್ಧ ನಡೀತಾ ಇದೆ. ಕಾಲಯವನ ನೇರವಾಗಿ ಕೃಷ್ಣನನ್ನು ಹುಡುಕೊಂಡು ಬಂದ. ಕೃಷ್ಣ ಹತ್ರ ಬಂದಾಗ ಕೃಷ್ಣವನ್ನು ನೋಡಿದ. ನೋಡದೇನೆ ಓಡಿ ಹೋದ. ರಥದನ್ನ ಬಿಟ್ಟು ರಥದಿಂದ ಕೃಷ್ಣ ಕೆಳಗೆ ಇಳಿದು ಓಡ್ತಾ ಇದ್ದಾನೆ. ಆವಾಗ ಕಾಲೇವ ನಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ, ಯಾವತ್ತೂ ಕೂಡ ಯುದ್ಧದಿಂದ ಓಡಿ ಹೋಗಬಾರದು. ಕೃಷ್ಣ ಯಾಕೆ ಓಡಿ ಹೋದ ಅಂತಂದ್ರೆ ಅದು ಕೃಷ್ಣ ತೋರಿಸ್ತಾರಂತೆ. ಪರನ್ಮುಖೋಸೋ ಪರಮ ಪಲಾಯನ್ ಖಲಗ್ರತ ಕಂಜದಾಯ ತಕ್ಷ ದುರಾತ್ಮನ ವಕ್ರ ನಿರೀಕ್ಷಣ ಸ್ವೈಹಿ ಜನೈರ್ನ ಕಾರ್ಯಂ ದ್ಯುತಿ ಶಂಸತಿ ಸ್ಮ. ಕೃಷ್ಣ ತೋರಿಸ್ತಾನಂತೆ. ಅವನು ಯಾರು? ಅವನು ಕಾರ್ಯವರ ದುಷ್ಟ, ಅವನು ಮಹಾದುಷ್ಟ. ದುಷ್ಟರ ಮುಖ ನೋಡಬೇಕು, ಯಾವತ್ತು ದುಷ್ಟರ ಮುಖ ನೋಡಬಾರದು ಅಂತ ಸಜ್ಜನರಿಗೆ ತಿಳಿಸುವ ಉದ್ದೇಶದಿಂದ ಕೃಷ್ಣ ಅವನಿಗೆ ಬೆನ್ನನ್ನು ಹಾಕಿ ಓಡ್ತಾ ಇದ್ದಾನೆ ಅಂತ ಹೇಳುತ್ತಿದ್ದಾರೆ. ಅವನ ಮುಖವನ್ನು ನೋಡದೇನೆ ಕೃಷ್ಣ ಅವನಿಗೆ ಬೆನ್ನು ಹಾಕಿ ಓಡ್ತಾ ಇದ್ದಾನೆ. ಅವನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣ ಸಿಗುತ್ತಾನೆ ಅಂತ ಹೋಗ್ತಾನೆ, ಕೃಷ್ಣ ಮುಂದೆ ಹೋಗ್ತಾ ಇದ್ದಾನೆ. ಏ ಕೃಷ್ಣ ದೂರ ಹೋಗ್ತಾನೆ ಅಂತ ನಿಲ್ಲೋ ಅಷ್ಟೊತ್ತಿಗೆ ಕೃಷ್ಣ ಬಳ ಹತ್ತಿರ ಆಗಿರ್ತಾ ಇದ್ದ, ಮತ್ತೆ ಓಡಿ ಹೋಗ್ತಾ ಇದ್ದಾನೆ. ಹೀಗೆ ಕಾಲ ಯಾವನ ಕೃಷ್ಣನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣ ಬಹಳಷ್ಟು ದೂರಕ್ಕೆ ಹೋದ. ಹೋದವನೇ ಗೋಮಂತ ಪರ್ವತವನ್ನ ಏರಿದ್ದಾನೆ. ಅವನು ಅನೇಕ ಅಕ್ಷೇಪಗಳನ್ನು ಮಾಡ್ತಾ ಇದ್ದಾನೆ. ಹಿಂದಿನಿಂದ ಬೈತಾ ಇದ್ದಾನೆ, ಏನು ನೀನು ಕಳ್ಳ, ಓಡಿ ಹೋಗ್ತಾ ಇದ್ದೀನಿ ನೀನು, ಹಾಗೆ ವಂಚಕ ನೀನು, ಏನು ನಿನಗೆ ಹೇಳಿತನ ಇದೆ ಅಂತೆಲ್ಲ ಬೈತಾ ಇದ್ದಾನಂತ. ಅಷ್ಟೆಲ್ಲ ಬೈದರೂ ಕೂಡ ಕೃಷ್ಣ ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲ. ಏನಾದ್ರು ಉತ್ತರ ಕೊಡಬೇಕಿತ್ತು ಕೃಷ್ಣ. ಯಾವ ಉತ್ತರವನ್ನು ಅಷ್ಟು ಆಕ್ಷೇಪಗಳನ್ನು ಮಾಡಿದರೂ ಕೂಡ ಕೃಷ್ಣ ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲ. ಅದಕ್ಕೆ ಹೇಳ್ತಾರೆ, ಅಧಿಕ್ಷಿಪ್ತೋಪಿ ತೇನ ಧನ್ಯದತ್ತೋತ್ತರ ಈಶ್ವರ ಅಸಲ್ಲಾಪಂ ಅಸದ್ವರ್ಗೀಹಿ ಸತಾಂ ಸಂಶಿಕ್ಷ ಎನ್ನಿವ. ಸಜ್ಜನಿಗೆ ತೋರಿಸ್ತಾನೆ, ದುಷ್ಟರು ಅವರು ಅನೇಕ ಜನ ಏನೂ ಆಡ್ಕೊಳ್ತಾ ಇರ್ತಾರೆ, ಅದಕ್ಕೆಲ್ಲ ನೀವು ಪ್ರತಿಕ್ರಿಯೆ ಕೊಡಬೇಕು ಅಂತಿಲ್ಲ, ಅವರಿಗೆಲ್ಲ ನೀವು ಮಾತಾಡಬೇಕು ಅಂತ, ಅವರೊಟ್ಟಿಗೆ ನೀವು ಮಾತನಾಡಬಾರದು ಅಂತ ಕೃಷ್ಣ ತೋರಿಸ್ತಾ ಅವನು ಮಾತನಾಡದೇನೆ ಓಡಿ ಹೋಗ್ತಾ ಇದ್ದಾರೆ. ಗೋಮಂತ ಪರ್ವತವನ್ನ ಕೃಷ್ಣ ಏರಿದ. ಅಲ್ಲಿ ಹೋಗ್ತಾ ಇದ್ದಾಗ ಒಂದು ಗುಹೆಯನ್ನು ಪ್ರವೇಶ ಮಾಡಿದ. ಒಂದು ಗುಹೆಯಲ್ಲಿ ಅಲ್ಲೊಬ್ಬ ಮುಸುಕು ಹಾಕಿ ಮಲಗಿದ್ದ. ಕೃಷ್ಣ ಅಲ್ಲಿ ಗುಹೆಯಲ್ಲಿ ಅಡಗಿಕೊಂಡ, ಕಾಣದಂತೆ ಮಾಯನಾದ. ಆಗ ಅವನು ಓಡಿ ಬರ್ತಾನೆ, ಕಾಲಯವನ ಬಂದು ನೋಡ್ತಾನೆ. ಕೃಷ್ಣ ತನ್ನ ಹೊದಿಕೆಯನ್ನು ನೀವು ಹೊದಿಸಿಬಿಟ್ಟಿದ್ದಾನೆ. ಓಹೋ, ಕಳ್ಳ ಕೃಷ್ಣ ಇಲ್ಲಿ ತನಕ ಓಡಿಕೊಂಡು ಬಂದು ಅವನು ನಾಟಕ ಮಾಡ್ತಾ ಇದ್ದಾನೆ, ಇಲ್ಲಿ ಮಲ್ಕೊಂಡು ನಾಟಕ ಮಾಡ್ತಾ ಇದ್ದಾನೆ ಅಂತ ಕಾಲಿನಿಂದ ಝಾಡಿಸಿ ಒದಿತಾ ಇದ್ದ. ಒದ್ರೆ ಮಲಗಿದವ ಎದ್ದ, ಕಣ್ಣು ತೆರೆದ, ನೋಡಿದ ಇವನು ಸುಟ್ಟು ಬೂದಿಯಾದ. ಕೃಷ್ಣ ಅವಾಗ ಅಲ್ಲಿ ಬರ್ತಾ ಇದ್ದಾನೆ. ಮುಚುಕುಂದ ಅಂತ ಮಲಗಿದವ, ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ರಾಜರು ಹೇಳ್ತಾ ಇದ್ದಾರೆ, ನೋಡಿ ಭಗವಂತನಿಗೆ ಐಕ್ಯ, ಜೀವನಿಗೂ ಬ್ರಹ್ಮನಿಗೂ ಐಕ್ಯ ಇದೆ ಅಂತ ಕೆಲವರು ಹೇಳ್ತಾರೆ. ಅದು ಭಗವಂತನಿಗೆ ಸಮ್ಮತ ಅಲ್ಲ. ಯಾಕೆ ಅಂತಂದ್ರೆ, ಐಕ್ಯಂ ಸಿ ಸಾಧಯಿಷಿತಂ ಯದಿ ತತ್ ಕಿಮರ್ಥಂ ರಕ್ಷೋಚ್ಯುತತ್ವಮತಿರಗ್ನಿಶುಕೋ ನಸೇಹೆ ಅಸ್ಮ್ಯಚ್ಯುತೋಹಮಿತಿ ದಿಕ್ಷು ವಿಘೋಷಯಂತಂ ಕಸ್ಮಾತ್ ಸ ಪೌಂದ್ರಕ ಮಗರ್ಹ ಯದರ್ಹಣೀಯ. ಅವನು ಕಾಲಯವನ ಏನ್ ತಿಳಿದುಕೊಂಡ, ಮುಚುಕುಂದನೇ ಕೃಷ್ಣ ಅಂತ ತಿಳಿದುಕೊಂಡ. ಅಂದ್ರೆ ಜೀವಬ್ರಹ್ಮೈಕ್ಯ ಜ್ಞಾನವನಿಗೆ ಬಂತು. ಒಂದು ವೇಳೆ ಬ್ರಹ್ಮನಿಗೆ ಜೀವಬ್ರಹ್ಮೈಕ್ಯ ಸಮ್ಮತ ಆಗಿತ್ತು ಅಂತಾದ್ರೆ ಕಾಲಯವನ ಭಸ್ಮ ಮಾಡಬಾರ್ದಾಗಿತ್ತು, ಅವನಿಗೆ ಮೋಕ್ಷವನ್ನು ಕೊಡಬೇಕಿತ್ತು. ಆದ್ರೆ ಏನ್ ಮಾಡಿದ ಭಗವಂತ, ಕಾಲಯವನಲ್ಲಿ ಭಸ್ಮ ಆಗ್ತಾ ಇದ್ದಾನೆ. ಅಂದ್ರೆ ಏನರ್ಥ ಅಂದ್ರೆ, ಜೀವನಿಗೂ ಬ್ರಹ್ಮನಿಗೂ ಐಕ್ಯ ಇದೆ ಅಂತನೋದು ಭಗವಂತನಿಗೆ ಸಮ್ಮತ ಅಲ್ಲ ಅಂತನೋ ಅದನ್ನು ಸಿದ್ಧ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದ. ಇನ್ನೊಂದು ಪ್ರಸಂಗವನ್ನ ರಾಜರು ಉದಾಹರಿಸ್ತಾ ಶುಕಾಚಾರ್ಯ ಇನ್ನೊಂದು ಪ್ರಸಂಗವನ್ನು ತೋರಿಸ್ತಾರೆ. ಪೌಂಡ್ರಕ ವಾಸುದೇವ ಅಂತ ಇರ್ತಾನೆ. ಪೌಂಡ್ರಕ ವಾಸುದೇವನ ಕೃಷ್ಣನಿಗೆ ಯುದ್ಧ ಆಗತ್ತೆ. ಪೌಂಡ್ರಕ ವಾಸುದೇವ ಹೇಳ್ತಾನೆ, ನಾನು ನಿಜನಾದ ವಾಸುದೇವ, ನೀನು ಆ ಚಿಹ್ನೆಗಳನ್ನೆಲ್ಲ ಬಿಡು, ನಾನು ನಿಜನಾದ ವಾಸುದೇವ, ನೋಡು ನನ್ನ ಕೈಯಲ್ಲಿ ಶಂಖ ಚಕ್ರ ಇದೆ ಅಂತೆಲ್ಲ ಕೃತ್ರಿಮವಾದಂತಹ ಶಂಖ ಚಕ್ರಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಅಲ್ಲ, ನಾಲ್ಕು ಕೈ ಬೇಕಲ್ಲ ಅಂತಂದ್ರೆ ಎರಡು ಕೃತ್ರಿಮ ಕೈಗಳನ್ನು ಜೋಡಿಸಿಕೊಳ್ತಾರೆ. ಎರಡು ಕೈಗಳನ್ನು ಜೋಡಿಸಿಕೊಂಡು ಶಂಖ ಚಕ್ರಗಳನ್ನು ತಾನು ಧಾರಣೆ ಮಾಡಿಕೊಳ್ತಾರೆ. ಕೃತ್ರಿಮವಾದಂತಹ ಗರುಡನನ್ನು ಸೃಷ್ಟಿ ಮಾಡ್ತಾನೆ. ಗರುಡನನ್ನು ಸೃಷ್ಟಿ ಮಾಡಿಕೊಂಡು ಗರುಡನ ಮೇಲೆ ಬರ್ತಾನೆ, ಪೀತಾಂಬರ ನೋಡ್ಕೊಂಡು ಬರ್ತಾನೆ, ಹಳದಿ ಮಡಿ ನೋಡ್ಕೊಂಡು ಬರ್ತಾನೆ. ಅದಕ್ಕೆ ಕೇಳ್ತಾನೆ ಪಕ್ಕದಲ್ಲಿದ್ದವರ ಹತ್ರ, ಪೌಂಡ್ರಕ ವಾಸುದೇವ, ನಾನೀಗ ಸರಿಯಾಗಿ ವಾಸುದೇವನ ತೋರ್ತಾ ಇದ್ದೀನಾ, ಎಲ್ಲ ನಾಲ್ಕು ಕೈ ಶಂಖ ಚಕ್ರ ಎಲ್ಲ ಸರಿಯಾಗಿದೆ ಕಾಣೆ. ಅದಕ್ಕೆ ಅವನು ಎಲ್ಲ ನೋಡಿ ಹೇಳ್ತಾನೆ, ಹೌದಪ್ಪ ಎಲ್ಲ ಸರಿಯಾಗಿದೆ, ಆದ್ರೆ ಒಂದು ಮಾತ್ರ ನ್ಯೂನತೆ ಕಂಡು ಬರ್ತಾ ಇದೆ ಅಂತ. ಏನದು ಅಂತಂದ್ರೆ, ಕೃಷ್ಣನಿಗೆ ಇನ್ನೊಂದಿದೆ. ಏನಪ್ಪ ಏನದು ಹೇಳು ಬೇಗ ಅಂತ. ಇಲ್ಲ, ಅವನಿಗೆ ಶ್ರೀವತ್ಸ ಅಂತ ಚಿಹ್ನೆ ಇದೆ ಅಂತ ಹೇಳ್ತಾನೆ. ಎದೆ ಮೇಲೆ ವಕ್ಷಸ್ಥಳದ ಮೇಲೆ ಬಲ ಎದೆ ಮೇಲೆ ಶ್ರೀವತ್ಸ ಅಂತ ಚಿಹ್ನೆ ಇದೆ ಕೃಷ್ಣನಿಗೆ. ಓ ಹೌದಾ, ಹೇಗಿದೆ ಅದು? ಹೀಗಿದೆ. ಹೌದಾ, ಹಾಗಾದ್ರೆ ಮಾಡ್ತೇನೆ ಅಂತ ಹೇಳಿ ಒಂದನ್ನ ತೆಗೆದುಕೊಂಡು, ಕಬ್ಬಿಣವನ್ನು ತೆಗೆದುಕೊಂಡು ಕಾಯಿಸ್ಕೊಂಡು ಬರೆ ಕೊಡ್ತಾನೆ. ಶ್ರೀವತ್ಸಾರ್ಥೇ ದಗ್ಧ ವಕ್ಷಸ್ಥ ಲಂಚ ಅಂತ, ಶ್ರೀವತ್ಸ ಚಿಹ್ನೆಗೋಸ್ಕರ ವಕ್ಷಸ್ಥಳ ಸುಟ್ಟುಕೊಂಡು ನಾನೇ ದೇವರು ಅಂತ ಹೇಳಿಕೊಂಡು ಬಂದು ಅದು ಕೌಂಡಕ ವಾಸುದೇವ. ಕೃಷ್ಣ ಏನು ಮಾಡಿದ? ಅವನನ್ನ ಸಂಹಾರ ಮಾಡಿದ. ಇದರಿಂದ ಏನ್ ತಿಳಿತಾ ಇದೆ ಅಂತಂದ್ರೆ, ಜೀವ ಬ್ರಹ್ಮರಿಗೆ ಐಕ್ಯ ಇದೆ ಅಂತ ಭಗವಂತನಿಗೆ ಸಮ್ಮತ ಅಲ್ಲ ಅಂತ ಅನ್ನೋದನ್ನ ಭಗವಂತ ಸಾಧನೆ ಮಾಡಿ ತೋರಿಸ್ತಾ ಇದ್ದಾನೆ ಅಂತ ರಾಜರು ಸೊಗಸಾಗಿ ಹೇಳ್ತಾ ಇದ್ದಾರೆ. ಪ್ರದಾಖ್ಯ ನಯನಾಗ್ನಿನ ಯವನ ಕಾನನಂ ಭೂಪತೇ ಭವಾಖ್ಯ ಗಹನಂ ಪುನಃ ಸ್ವಪದ ಪದ್ಮ ವೀಕ್ಷಾಗ್ನಿನ ವಿನಾಶ್ಯ ಮುಚ ಕುಂದಹೃತ್ಸರ ಸಿಜಾತ ಭರುಷ್ಯನೈ ಇಯಾಯ ಪುರಮಾತ್ಮನೋ ಜಲಧಿ ಮಧ್ಯ ರತ್ನಾಯಿತಾಂ. ಹೀಗೆ ಮುಚುಕುಂದನ ಕಣ್ಣೋಟದಿಂದ ಕಾಲೇವರನ ಭಸ್ಮನನ್ನಾಗಿ ಮಾಡಿ, ತನ್ನ ಕಣ್ಣ ನೋಟದಿಂದ ಅನುಗ್ರಹಪೂರ್ಣವಾದ ತನ್ನ ಕಣ್ಣ ನೋಟದಿಂದ ಮುಚುಕುಂದನ ಸಂಸಾರವನ್ನ ಭಸ್ಮವನ್ನಾಗಿ ಮಾಡಿ ಕೃಷ್ಣ ಅಲ್ಲಿದ ದ್ವಾರಕಾ ನಗರಿಗೆ ಹೋಗ್ತಾ ಇದ್ದಾನೆ. ಇದರ ಮೊದಲಿಗೆ ಕಾಲಯವನ ಬರುವ ಮೊದಲಿಗೆ ಕೃಷ್ಣ ಹೇಳುತ್ತಾನೆ, ಈಗ ದೊಡ್ಡ ಸೇನೆ ಬರ್ತಾ ಇದೆ, ಈ ಸೇನೆ ಏನಾದರೂ ಮಧುರಾನಗರಿ ಮೇಲೆ ಆಕ್ರಮಣ ಮಾಡಿದರೆ ಮಧುರಾನಗರಿ ಒಳಗೆ ಸಾಧ್ಯವಿಲ್ಲ, ಹಾಗಾದ್ರೆ ಏನು ಮಾಡಬೇಕು ಅಂತೆಲ್ಲ ಮಂತ್ರಾಲೋಚನೆ ನಡೀತು. ಅವಾಗ ಕೃಷ್ಣ ಹೇಳ್ತಾನೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾನೆ. ಇಡೀ ಮಧುರಾನಗರಿಯನ್ನ ಸಮುದ್ರದ ಮಧ್ಯದಲ್ಲಿ ಸೃಷ್ಟಿ ಮಾಡ್ತಾನೆ. ಸಮುದ್ರದ ಮಧ್ಯದಲ್ಲಿ ವಿಶ್ವಕರ್ಮನಿಗೆ ಹೇಳಿ ಅದ್ಭುತವಾದಂತಹ 100 ಯೋಜನ ವಿಸ್ತೃತವಾದಂತಹ ಭೂಮಿ ಅದು ಹೇಗಿದೆ, ಸಫಲವಾದ ಫಲವತ್ತಾದ ಭೂಮಿ ಸಮುದ್ರದ ಮಧ್ಯದಲ್ಲಿದ್ದರೆ ಅಲ್ಲಿ ಎಲ್ಲೂ ಕೂಡ ಉಪ್ಪು ನೀರಿಲ್ಲ, ಆ ಭಾಗದ ಸುತ್ತಮುತ್ತ ಎಲ್ಲ ಕಡೆ ಸಿಹಿ ನೀರು, ಆ ವ್ಯವಸ್ಥೆ. ಅದಲ್ಲದೇನೆ ಇಡೀ ಆ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಫಲವತ್ತಾದ ಭೂಮಿ. ಅಂತಹ ನಗರವನ್ನು ನಿರ್ಮಾಣ ಮಾಡಿ ಅನೇಕ ಭವ್ಯವಾದಂತಹ ದ್ವಾರಕಾ ಪಟ್ಟಣ, ದ್ವಾರಗಳು, ಎತ್ತರವಾದಂತಹ ಗೋಪುರಗಳು, ಅದರಿಂದ ಅನೇಕ ಮಂದಿರಗಳು, ರತ್ನ ಬಂಗಾರ ವಜ್ರ ವೈಡೂರ್ಯ ಅದು ತುಂಬಿ ತುಳುಕ್ತಾ ಇದೆ. ಅಂತಹ ಭವ್ಯವಾದಂತಹ ಪಟ್ಟಣವನ್ನ ದ್ವಾರಕಾ ನಗರಿಯನ್ನ ಕೃಷ್ಣ ಸೃಷ್ಟಿಯನ್ನು ಮಾಡಿದ್ದಾರೆ. ಅಲ್ಲಿಗೆ ಇಡೀ ಮಧುರಾನಗರಿಯನ್ನ ಎಲ್ಲ ಜನರನ್ನ ಎಲ್ಲರನ್ನು ಕೂಡ ಕರೆದುಕೊಂಡು ಕೃಷ್ಣ ಅಲ್ಲಿ ಶಿಫ್ಟ್ ಮಾಡಿದ್ದಾನೆ. ಕಾಲೇವನ ಬಂದ ಅವರನ್ನು ನಿಗ್ರಹ ಮಾಡಿದ. ಗೋಮಂತ ಪರ್ವತದಲ್ಲಿ ಕೃಷ್ಣ ಇದ್ದಾನೆ. ರಾಜರು ಅಲ್ಲಿ ನಡೆಯುವ ಅನೇಕ ಪ್ರಸಂಗಗಳೇನಿವೆ ಅದನ್ನು ಯಾವುದನ್ನು ಕೂಡ ವರ್ಣನೆ ಮಾಡದೆ ಪ್ರಧಾನ ವಿಚಾರಕ್ಕೆ ಬರಬೇಕು ಅಂತ, ಅಲ್ಲಿ ಪರಶುರಾಮ ದೇವರ ಭೇಟಿ, ಗರುಡನ ಆಗಮನ, ಬಲಿಕದ್ದೈದಂತಹ ಕಿರೀಟವನ್ನು ಧಾರಣೆ ಮಾಡಿಸುವುದು ಇತ್ಯಾದಿ ಪ್ರಸಂಗಗಳು ನಡೀತದೆ. ಜರಾಸಂಧ ಏನು ಮಾಡ್ತಾನೆ ಅಂತಂದ್ರೆ, ಕೃಷ್ಣ ಇಲ್ಲಿ ಗೋಮಂತ ಪರ್ವತದಲ್ಲಿ ಕಾಡಿನಲ್ಲಿ ಎಲ್ಲೋ ನುಸುಳಿ ಹೋಗಿದ್ದಾನೆ. ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕಿಸ್ತಾನೆ. ಎಲ್ಲ ರಾಜರು ಮಹಾರಾಜರು ಅನೇಕ ಜನ ಇರ್ತಾರೆ, ಅವರೆಲ್ಲ ಹುಡುಕುತ್ತಾರೆ ಕೃಷ್ಣನನ್ನ. ಯಾಕೆ ಎಲ್ಲರೂ ಕೂಡ ಜರಾಸಂಧನ ಕೈಯಾಳು, ಎಲ್ಲ ಅವನ ಅಧೀನರಾದಂಥ ಅಂಥವರೆಲ್ಲ ಹುಡುಕ್ತಾರೆ, ಕೃಷ್ಣ ಸಿಗೋದಿಲ್ಲ. ಕೊನೆಗೆ ಇಡೀ ಪರ್ವತಕ್ಕೆ ಬೆಂಕಿ ಹಚ್ಚಲಿಕ್ಕೆ ಅವನು ಆದೇಶ ಮಾಡ್ತಾನೆ. ಜರಾಸಂಧ ಇಡೀ ಪರ್ವತವನ್ನು ಸುತ್ತರೆದು ಅಲ್ಲಿ ಬೆಂಕಿಯನ್ನು ಹಚ್ಚುವಂತೆ ಮಾಡ್ತಾರೆ, ಬೆಂಕಿ ಹಚ್ಚುತ್ತಾರೆ. ಕೃಷ್ಣ ಬಲರಾಮರಿಬ್ಬರು ಕೂಡ ಪರ್ವತವನ್ನು ಜೋರಾಗಿ ಮೆಟ್ಟಿ ಅಲ್ಲಿ ಸಮುದ್ರದಿಂದ ಉಕ್ಕಿ ಹರಿದಂತಹ ನೀರಿನಿಂದ ಪರ್ವತದ ಬೆಂಕಿಯನ್ನು ಶಾಂತಗೊಳಿಸಿ ಅಲ್ಲಿ ಇಬ್ಬರು ಕೂಡ ಹಾರತಾರೆ. ಎಲ್ಲಿಗೆ? ನೇರವಾಗಿ ಸಮುದ್ರದ ಮಧ್ಯದಲ್ಲಿರುವಂತಹ ದ್ವಾರಕಾ ನಗರಿಗೆ ಹಾರತಾರೆ ಕೃಷ್ಣ ಮತ್ತು ಬಲರಾಮ. ಹೀಗೆ ಆ ಕೃಷ್ಣ ಬಲರಾಮರ ಅದ್ಭುತವಾದ ಪೌರುಷ, ಅಲೌಕಿಕವಾದಂತಹ ಸಾಮರ್ಥ್ಯ ಕೃಷ್ಣ ತೋರಿಸ್ತಾನೆ. ಕ್ಷತ್ರಿಯರು ಹೇಗಿರಬೇಕು ಅನ್ನುವ ಅನೇಕ ನೀತಿಗಳನ್ನು ಕೃಷ್ಣ ತೋರಿಸ್ತಾ ಹೋಗ್ತಾರೆ. ಎಂಥೆಂಥ ಸಂದರ್ಭಗಳಲ್ಲಿ ಹೇಗೆ ಎದುರಾಳಿಗಳನ್ನು ಎದುರಿಸಬೇಕು, ಶತ್ರುಗಳನ್ನು ಗೆಲ್ಲಬೇಕು ಅಂತನ್ನೋದನ್ನ ಕೃಷ್ಣ ತೋರಿಸ್ತಾನೆ. ಹೀಗೆ ಅವರ ನಿಗ್ರಹಗಳನ್ನು ಮಾಡಿ ಜರಾಸಂಹನ ಮಾತ್ರ ಹಾಗೆ ಉಳಿಸಿ ಕೃಷ್ಣ ದ್ವಾರಕಾ ಪಟ್ಟಣಕ್ಕೆ ಬಂದಿದ್ದಾನೆ. ನಿಜೈ ಸಹ ದ್ವಾರವತ್ಯಂ ನಿಮ ಸತ್ಯಂ ಭುಜೇಕ್ಷಣೆ ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿದ್ ಉಪಾಹರತ್. ಹೀಗೆ ಕೃಷ್ಣ ತಮ್ಮ ಬಂಧುಗಳೊಟ್ಟಿಗೆ, ಉಗ್ರಸೇನ ಮೊದಲಾದಂಥವರೊಟ್ಟಿಗೆ, ದೇವಕಿ ವಸುದೇವ ಮೊದಲಾದವರೊಟ್ಟಿಗೆ ಆ ದ್ವಾರಕಾ ಪಟ್ಟಣದಲ್ಲಿ ಇರುವ ಸಂದರ್ಭದಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರು ಅಲ್ಲಿಗೆ ಬಂದಿದ್ದಾರೆ, ಒಂದು ಪತ್ರವನ್ನು ಹಿಡಿದುಕೊಂಡು ಬಂದಿದ್ದಾರೆ. ಕಶ್ಚಿತ್ ದ್ವಿಜವ ಶ್ರೇಷ್ಠ ಅಂತ ಭಾಗವತ ಹೇಳ್ತಾ ಇದೆ. ದ್ವಿಜ ಕಶ್ಚಿತ್ ಒಬ್ಬ ಬ್ರಾಹ್ಮಣರು ಬರ್ತಾ ಇದ್ದಾರೆ. ಆ ಬ್ರಾಹ್ಮಣರು ಅಂತಂದ್ರೆ ಯಾರು ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ದ್ವಿಜ ವರ ಶ್ರೇಷ್ಠ ಅಂತ ಹೇಳ್ತಾರೆ. ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ, ಬ್ರಾಹ್ಮಣ ಅಂತ ಹೇಳಬಹುದಾಗಿತ್ತು, ಆದ್ರೆ ದ್ವಿಜ ವರ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ ಶ್ರೇಷ್ಠ ಅದು ಯಾಕೆ ಅಷ್ಟೇವರು ಬಳಸಬೇಕು ಅಂತಂದ್ರೆ ಅದರ ಅಭಿಪ್ರಾಯ ಮತ್ತೊಂದಿದೆ ಅಂತ ನಾನು ತೋರಿಸ್ತಾ, ದ್ವಿಜ ಅನ್ನುವ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ ಇದೆ. ದ್ವಿಜ ಅಂದ್ರೆ ಪಕ್ಷಿ, ದ್ವಿಜ ವರ ಅಂತಂದ್ರೆ ಪಕ್ಷಿ ಶ್ರೇಷ್ಠ, ಪಕ್ಷಿ ಶ್ರೇಷ್ಠ ಅಂತಂದ್ರೆ ಗರುಡ, ದ್ವಿಜ ವರ ಶ್ರೇಷ್ಠ ಅಂದ್ರೆ ಗರುಡನಿಗಿಂತ ಶ್ರೇಷ್ಠರಾದವರು. ಗರುಡನಿಗಿಂತ ಶ್ರೇಷ್ಠರಾದವರು ಅಂತಂದ್ರೆ ರುಜು ಪದವಿಯಲ್ಲಿ ಇರುವಂತವರು ಅಂತಂದ್ರೆ ಲಾತವ್ಯರು ಅಂತ ಅರ್ಥ. ಲಾತವ್ಯರು ಅಲ್ಲಿಗೆ ಬಂದಿದ್ದಾರೆ ಅಂದ್ರೆ ಈಗಿನ ವಾದಿರಾಜರು ಹಿಂದಿನ ಕಲ್ಪದಲ್ಲಿ, ಹಿಂದಿನ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ರುಗ್ಮಿಣೀಯ ಪತ್ರವನ್ನ ಕೃಷ್ಣನಿಗೆ ಸಲ್ಲಿಸಿದವರು ಅಂತ ಹೇಳ್ತಾ ಇದ್ದಾರೆ. ಅಂತಹ ಬ್ರಾಹ್ಮಣರು ಆ ರುಗ್ಮಿಣೀ ದೇವಿ ಕೊಟ್ಟ ಪತ್ರವನ್ನು ಹಿಡಿದುಕೊಂಡು ಬಂದಿದ್ದಾರೆ. ಕೃಷ್ಣ ದ್ವಾರಕಾ ನಗರದಲ್ಲಿ ವಾಸವಾಗಿದ್ದಾನೆ. ಅಲ್ಲಿಗೆ ಬಂದು ಆ ಪತ್ರವನ್ನ ಕೃಷ್ಣನಿಗೆ ತೋರಿಸ್ತಾ ಇರ್ತಾರೆ. ಕೃಷ್ಣ ಹೇಳಿದ್ದಂತೆ, ಪತ್ರವನ್ನು ನೀನು ಓದು ಅಂತ ಹೇಳಿದರೆ, ಭಗವಂತನಿಗೆ ರುಗ್ಮಿಣಿ ಕಳಿಸಿಕೊಟ್ಟ ಪತ್ರ, ಬ್ರೇಯಸಿ ಕಳಿಸಿಕೊಟ್ಟ ಪತ್ರವನ್ನ ಸಭೆಯ ಮಧ್ಯದಲ್ಲಿ ಬ್ರಾಹ್ಮಣನಿಗೆ ನೀನೇ ಓದಪ್ಪ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ನನ್ನಲ್ಲಿ ಯಾವ ಮುಚ್ಚುಮರ ಇಲ್ಲ ಅಂತ ಕೃಷ್ಣ ತೋರಿಸಿಕೊಡ್ತಾನೆ. ನಾನು ಹಾಗೆ ಮಾಡಿದೆ ಹೀಗೆ ಮಾಡಿ, ನಾಳೆ ಜನತೆ ಅಪವಾದ ಹೊರಿಸುವ ಹಾಗಿಲ್ಲ ಅಂತ ಕೃಷ್ಣ ಜನರಲ್ಲಿ ಮುಚ್ಚುಮರೆ ಬೇಡ ಅಂತ ಬ್ರಾಹ್ಮಣನ ಕೈಯಲ್ಲಿ ಪತ್ರವನ್ನು ಓದಿಸ್ತಾ ಇದ್ದಾರೆ. ಸಭೆಯ ಮಧ್ಯದಲ್ಲಿ ಆ ಬ್ರಾಹ್ಮಣ ಕೃಷ್ಣನಿಗೆ ರುಗ್ಮಿಣಿ ದೇವರನ್ನ ಪತ್ರವನ್ನು ಓದ್ತಾ ಇರ್ತಾರೆ. ಇವತ್ತು ಒಬ್ಬ ಒಳ್ಳೆಯ ಸಾಹಿತಿ ಅಥವಾ ಒಳ್ಳೆಯ ಕವಿ ಪತ್ರವನ್ನು ಬರೆದ ಬಹಳ ಸೊಗಸಾಗಿರುತ್ತೆ. ಅದು ಬರೆದವಳು ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ. ಬರೆದದ್ದು ಯಾರಿಗೆ? ತನ್ನ ಪತಿಗೆ ಬರೆದಂತಹ ಪತ್ರ. ಹಾಗಿರಬೇಕಾದ್ರೆ ಹೇಗಿರಬೇಡ? ಅದು ಬಹಳ ಸೊಗಸಾದ ಸುಂದರವಾದ ಪತ್ರ. ರುಗ್ಮಿಣಿ ದೇವಿ ಕೃಷ್ಣನಿಗಾಗಿ ಕುರಿತು ಬರೆದಂತಹ ಬಹಳ ಸೊಗಸಾದ ಪತ್ರ. ಧನ್ಯಾಬಲಾಸಾ ವಿಭವೇ ಭವೇತ್ಯ ವೇದ್ಯಾಯ ಭುಮ್ನೇ ಪುರುಷಾಯ ಸಾಮ್ನ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ. ಒಂದು ಪಾದವನ್ನು ಹೇಳಿ ಅದರ ಪಾದ ಕೊನೆಯಲ್ಲಿ ಯಾವ್ದು ನಿಲ್ಲುತ್ತೋ ಅದನ್ನ ಮತ್ತೆ ಮುಂದೆ ಶುರು ಮಾಡುತ್ತಾರೆ. ಧನ್ಯಾಬಲಾಸಾ ವಿಭವೇ ಭವೇದ್ಯ ವೇದ್ಯಾಯ ಭುಮ್ನೇ ಪುರುಷಾಯ ಸಾಮ್ನ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ ಅಂತ ರುಗ್ಮಿಣಿದೇವಿ ಪತ್ರ. ರುಗ್ಮಿಣಿದೇವಿ ಹೇಳ್ತಾಳೆ, ಜಗತ್ತಿನಲ್ಲಿ ಧನ್ಯ ಅಂತಂದ್ರೆ ಯಾರು? ಯಾರು ಕೃಷ್ಣನ ಪಾಣಿಗ್ರಹಣ ಮಾಡಿದ್ದಾಳೋ, ಕೃಷ್ಣನ ಕರ ಯಾರಿಗೆ ದೊರಕಿದೆಯೋ ಆ ಕನ್ಯೆ ನಿಜವಾಗಿ ಧನ್ಯ ಅಂತ ರುಗ್ಮಿಣಿ ಹೇಳುವಂತಹ ಮಾತು. ನಿಜವಾಗಿ ಅಂಥವಳು ಧನ್ಯ ಆಗ್ತಾಳೆ. ಎಂಥವನು ಭಗವಂತ? ಸಾಮವೇದಗಳಿಂದ ಪ್ರತಿಪಾದಿತನಾದಂತಹ ಭಗವಂತ, ಸರ್ವೋತ್ತಮನಾದ ದೇವದೇವ. ಅಂತಹ ಭಗವಂತನ ಕರವನ್ನು ಹಿಡಿಯುವ ಸೌಭಾಗ್ಯ ಯಾರಿಗೆ ದೊರಕಿದೆ ಅಂಥವಳು ನಿಜವಾಗಿ ಧನ್ಯನಾಗ್ತಾ ಇದ್ದಾಳೆ ಅಂತ ತನ್ನ ಅಭೀಷ್ಟವನ್ನು ತೋರಿಸ್ತಾ ರುಗ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಕುರುವಂತಿ ಕಾಮ ವಶಗಾಮೈ ಚಿತ್ತ ಮನ್ನೇ ಕುರುವಂತಿ ಕಾಗತ ಯಮಾನುಚರಂದ್ರಣೇತನ್ ದೇಹ್ಯಂಗ ಜಾಕೃತಿ ಶತೋರ್ಜಿತ ರಮ್ಯ ರೂಪ ದೇಹ್ಯಂಗ್ರಿ ಜಾತ ನಿಲಯಂಗ್ರ ಸರೋಜ ಸೇವಾಂ. ಅವಳು ರುಗ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಕುರುವಂತಿ ಕಾಮ ವಶಗಾಹ, ಕಾಮಕ್ಕೆ ತುತ್ತಾಗಿ ಅನೇಕ ಜನ ಶಿಶುಪಾಲ ಮಗಳಂತಹ ದುಷ್ಟರು ನನ್ನ ಮೇಲೆ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಅಂಥವರಿಗೆ ನೀನೇನು ಮಾಡಬೇಕು? ಕುರು ಅಂತಿಕಾಗತ ಯಮಾನು ಚರಾನ್, ಯಮನ ಹತ್ತಿರಕ್ಕೆ ಅವರನ್ನ ಸೇರುವಂತೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಕುರುವಂತಿ ಕಾಮ ವಶಗ, ಕುರುವಂತಿ ಕಾಮ ವಶಗ ಮೈ ಚಿತ್ತ ಮನ್ನೆ ಕುರುವಂತಿ ಕಾಗತ ಯಮಾನು ಚರಾನ್ ರಣೇತ. ಕುರು ಅಂತಿಕಾಗತ ಯಮಾನು ಚರಾನ್, ಅವರ ಹತ್ತಿರಕ್ಕೆ ಯಮ ಬರುವಂತೆ ಮಾಡು. ದೇಹ್ಯಂಗ ಜಾತ ನಿಲ ದೇಹ್ಯಂಗ ಜಾಕೃತಿ ಶತೋರ್ಜಿತ ರಮ್ಯ ರೂಪ. ನೀನಿಂಥವನು ಅಂಗ ಜಾಕೃತಿ ಶತೋರ್ಜಿತ, ನಿನ್ನ ಮನಸ್ಸಿನಿಂದ ಹುಟ್ಟಿದವ ಯಾರು? ಮನ್ಮಥ. ಮನ್ಮಥನ ಶರೀರ, ಮನ್ಮಥ ಭಸ್ಮನಾದ ರುದ್ರದೇವರ ಕಣ್ಣಿನಿಂದ. ಅವನಿಗೊಂದು ಶರೀರ ಇತ್ತು, ಅಥವಾ ನಿನ್ನ ಸಂಕಲ್ಪದೊಂದು ಶರೀರ ಬಂತು ಅಂತಾದರೆ ಅವನೊಂದು ರೂಪ ಹೇಗಿದೆ? ಆ ರೂಪದ ಕೋಟಿ ಸೇರಿದರೆ, ಸಾವಿರ ಸೇರಿದರೆ ಅದು ಹೇಗಿರುತ್ತೋ? ಅಂತಹ ಸುಂದರವಾದ ರೂಪವುಳ್ಳಂತಹ ಭಗವಂತ. ದೇಹ್ಯಂಗ ಜಾತ ನಿಲಯಂಗ್ರಿ ಸರೋಜ ಸೇವ, ನಿನ್ನ ಪಾದದ ಸಮೀಪೆಯನ್ನು ನಮಗೆ ಕರುಣಿಸು ಅಂತ ಹೇಳ್ತಾ ಇದ್ದಾಳೆ ರುಗ್ಮಿಣಿ ದೇವಿ. ಭವತಾಪಹರಾಪಂಗ ಭವತಾಪಹೃತ ಈ ಮಧೀಹಿ ಚರಣಾಂಕ ಕೃತಂಕಾಮ ಚರಣಾಂಗಣ ತೋನಯ. ಎಲ್ಲ ಕಡೆ ಬಹಳ ಸುಂದರವಾದ ಸರಳವಾದ ಶ್ಲೋಕಗಳು, ಸುಂದರವಾದ ಸರಳವಾದ ಪ್ರಾಸಗಳು. ಏನೋ ಕ್ಲೇಶಪಟ್ಟು, ಏನೋ ಒತ್ತಕ್ಷರಗಳು, ಅದೆಲ್ಲ ಯಾವ ಕ್ಲೇಶವೂ ಕೂಡ ರಾಜರ ಕೃತಿಯಲ್ಲಿಲ್ಲ. ಸರಳ ಸುಂದರ ಅಟ್ಟು ಮನೋಹರ, ಅದು ರುಗ್ಮಿಣಿ ದೇವರದ ಪತ್ರ ಅಲ್ವಾ? ಅದಕ್ಕೆ ರಾಜರು ವರ್ಣನೆ ಮಾಡಬೇಕಾದ್ರೆ ಹೇಗೆ ವರ್ಣನೆ ಮಾಡ್ತಾರೆ? ಬಹಳ ಸೊಗಸಾಗಿ ತಮ್ಮ ಸಾಧ್ಯವಾದಷ್ಟು, ನಮ್ಮ ತಾಯಿ ಬರೆದ ಪತ್ರ, ಅವಳು ಬರೆದ ಪತ್ರವನ್ನು ಹಾಗೀಗೆ ರಚನೆ ಮಾಡಬಾರದು ಅಂತ ಅವರು ಸೊಗಸಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ರಾಜರು. ನಿನ್ನ ಭವತಾಪ ಹರಾಪಾಂಗ, ನಿನ್ನ ನೋಟ ಎಂಥದ್ದು, ಸಂಸಾರದ ತಾಪವನ್ನೇ ಪರಿಹಾರ ಮಾಡುವಂತಹ ನೋಟ ನಿನ್ನದು ಅಂತಹ ಭಗವಂತ. ನಮ್ಮ ಮನಸ್ಸೆಲ್ಲವೂ ಕೂಡ ಮನಸ್ಸನ್ನು ಕದ್ದವ ನೀನು, ಆದ್ದರಿಂದ ನೀನು ಬಂದು ಚರಣಾಂಗಣತೋನೆಯ ಅಲ್ಲಪ್ಪ, ನೀನೇನು ಪತ್ರ ಬರೀತಾ ಇದ್ದೀನಿ, ನೀನು ಪತ್ರ ಬರೆದು ನಾನು ನಿನ್ನ ಬರೆಸಬೇಕು ಅಂತ ಹೇಳ್ತಾ ಇದ್ದೀನಿ. ನೀನು ರಾಜಕುಮಾರಿ, ರಾಜಕುಮಾರಿ ಈಗಾಗಲೇ ಶಿಶುಪಾಲನ ಮದುವೆ ಆಗಬೇಕು ಅಂತ ಸಿದ್ಧತೆಗಳಲ್ಲಿ ನಡೀತಾ ಇದೆ. ಹಾಗಿರಬೇಕಾದ್ರೆ ಹೇಗೆ ನಿನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ ಕೇಳಿದ್ರೆ, ಅದಕ್ಕೆ ರುಕ್ಮಿಣೀ ದೇವಿ ಸ್ಥಳವನ್ನು ನಿರ್ದೇಶ ಮಾಡಿಬಿಡ್ತಾನೆ. ಕೃಷ್ಣ ನಿನ್ನ ಕೆಲಸ ಮಾಡು, ಇಂತಹ ದಿವಸ ಈ ಹೊತ್ತಿಗೆ ಈ ಸ್ಥಳಕ್ಕೆ ಬಾ, ಈ ಸ್ಥಳಕ್ಕೆ ಬಂದು ನನ್ನ ಕರೆದುಕೊಂಡು ಹೋಗು ಅಂತ ಅವಳ ಮೊದಲಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ರುಕ್ಮಿಣೀ ದೇವಿ ಹೇಳ್ತಾ ರಣಾಂಗಣತಃ ನಯ, ಅಲ್ಲಿ ರಣಾಂಗಣಕ್ಕೆ ಬಂದಾಗ, ದುರ್ಗಾ ಪೂಜೆಗೆ ಅಂತ ಬಂದಾಗ ಅಲ್ಲಿಗೆ ನನ್ನ ಕರೆದುಕೊಂಡು ಹೋಗು ಅಂತ ರುಕ್ಮಿಣೀ ದೇವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅಲ್ಲ, ಅನೇಕ ಜನ ಇರಬೇಕಾದ್ರೆ ಎಲ್ಲರನ್ನ ಬಿಟ್ಟು ನೀನು ಕೃಷ್ಣನಿಗೆ ಯಾಕೆ ಇಂತಹ ಪತ್ರವನ್ನು ಬರೋದಿಲ್ಲ, ಕೃಷ್ಣನ ಯಾಕೆ ಅವನ ಹತ್ರ ನಿನ್ನ ಭಾವನೆಯನ್ನು ತೊಡ್ಕೊಳ್ತಾ ಇದ್ದಿ ಅಂತಂದ್ರೆ, ಅದಕ್ಕೆ ರುಕ್ಮಿಣೀ ದೇವಿ ಹೇಳ್ತಾಳೆ, ಧಿಕ್ಕೃತ್ಯಾಹ ಮುನೇಶ ಹಂಸ ಗಮನೋ ಸ್ವರ್ಗೀಶ್ವರಾಗ್ನಿ ಭವತ್ ಸುಪ್ತ ಆಸಕ್ತ ಹೃದಂಗ ಲೋಕಮಖಿಲಂ ದೇವೋಘಮನ್ಯನ್ ಮುನೀನ್ ಸಕ್ಷಸ್ತ್ರಧ್ವನಿಕೋ ವಿಧಾನ ವಿಬುಧಾನ್ ತ್ವಯ್ಯೇವ ಯತ್ ಸಸ್ಪೃಹ ವಿಶ್ವಾಧೀಶ್ವರತಂ ಭವಗ್ನ ಭವತಃ ತನ್ನಿಶ್ಚಿನೋ ಮಿ ಪ್ರಭೋ. ಕೃಷ್ಣ ನಾನು ಸರ್ವೋತ್ತಮ ಅಂತ ನಿನ್ನನ್ನು ನಡೆಸ್ತಾ ಇರ್ತೇನೆ. ಇವತ್ತು ಲೋಕವನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಇನ್ನ ಲೋಕಕ್ಕೆಲ್ಲ ಉಸಿರಾದ ಪ್ರಾಣದೇವರಿದ್ದಾರೆ, ಜಗತ್ತನ್ನು ಸಂಹಾರ ಮಾಡುವ ರುದ್ರದೇವರಿದ್ದಾರೆ, ಸ್ವರ್ಗಾಧಿಪತಿಯಾದ ಇಂದ್ರದೇವರಿದ್ದಾರೆ, ಬೆಳಕನ್ನು ಕೊಡುವ ಸೂರ್ಯ ಚಂದ್ರರಿದ್ದಾರೆ, ಇಷ್ಟೆಲ್ಲ ಇದ್ದಾರೆ. ಅನೇಕ ಜನ ಋಷಿಗಳು ಮುನಿಗಳು ಜ್ಞಾನಿಗಳಿದ್ದಾರೆ. ಆದ್ರೆ ಎಲ್ಲರನ್ನೂ ಕೂಡ ಧಿಕ್ಕೃತ್ಯ ಅವರನ್ನ ಧಿಕ್ಕರಿಸಿ ನಾನು ನಿನ್ನ ಹತ್ರ ಬರ್ತಾ ಇದ್ದೇನೆ, ಯಾಕೆ ನೀನು ಸರ್ವೋತ್ತಮವಾಗಿ ಇದರಿಂದ ನನ್ನ ಸ್ಥಾಪನೆ ಮಾಡ್ತಾ ಇದ್ದೇನೆ ಅಂತ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾರೆ. ಎಲ್ಲರನ್ನ ಧಿಕ್ಕರಿಸಿ ಅವ್ರಿಗಿರುವ ದೋಷಗಳನ್ನೆಲ್ಲ ನಾನು ಹೇಳ್ತಾ ಅವರನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬರ್ತಾ ಇದ್ದೇನೆ. ಇದರ ಮುಂದೆ ಲಕ್ಷ್ಮೀ ಶೋಭಾನದ ಸಾರವನ್ನ ರಾಜರಿಗೆ ಕೊಡ್ತಾರೆ. ಮುಂದಿನ ಸರ್ಗದಲ್ಲಿ ಲಕ್ಷ್ಮೀ ಶೋಭಾನದ ಸಾರವನ್ನೇ ಎಲ್ಲರಿಗೆ ಒಬ್ಬೊಬ್ಬರನ್ನು ದೋಷವನ್ನು ಹೇಳ್ತಾ ಹೋಗ್ತಾರೆ. ಆ ದೋಷಗಳನ್ನ ಮುಂದಿನ ಸರ್ಗದಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಎಲ್ಲರನ್ನ ಬಿಟ್ಟೆ ಅಂತ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾಳೆ. ಶಂಭು ಪುತ್ರ ಸಮಹ ಸಮೇಪುರ ರಿಪುಹು ಪೌತ್ರ ಶಶಿ ಸೋದರ. ಅಲ್ಲ, ಬ್ರಹ್ಮದೇವರಿದ್ದಾಳೆ ಯಾಕೆ ಬಿಟ್ಟಿ? ಬ್ರಹ್ಮ ನನ್ನ ಮಗ ನೋಡು, ಅದಕ್ಕೋಸ್ಕರ ಬಿಟ್ಟೆ. ರುದ್ರ ಮೊಮ್ಮಗ, ಅದಕ್ಕಾಗಿ ಬಿಟ್ಟೆ. ಅಲ್ಲ, ಚಂದ್ರ ಅವನು ಒಳ್ಳೆ ಮನಮೋಹಕನಾಗಿ ಬಹಳ ಸುಂದರನಾಗಿದ್ದಾನೆ, ಏನ್ ಮಾಡೋದು, ಚಂದ್ರ ನನ್ನ ಸಹೋದರ ತಾನೆ, ಆದ್ದರಿಂದ ಚಂದ್ರ ಸಹೋದರ ಅವನ್ನ ಬಿಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಶಂಭು ಪುತ್ರ ಸಮಹ ಸಮೇಪುರ ರಿಪುಹು ಪೌತ್ರ ಶಶಿ ಶಶಿ ಸೋದರ ಸಿಂಧುರ ಮೇ ಜನಕಾಯಿತ. ವರುಣದೇವ ಅವನು ನಮ್ಮಪ್ಪ. ಸಿಂಧುರ ಮೇ ಜನಕಾಯಿತ ಮಧು ಸಖ ಮತ್ಸೂನು ಕಲ್ಪ ಪ್ರಭೋ. ಇನ್ನ ವಾಯು ಅವನು ನನ್ನ ಮಗನಂತೆ, ಆದ್ದರಿಂದ ಅವನನ್ನು ಬಿಟ್ಟಿದ್ದೇನೆ. ಅಂಬಾಹಂಸ ಕಲಸ್ಯ ಚೇತಿ ಕಮಲ ಕೃಷ್ಣೈಕ ಲಗ್ನಂ ಮನೋಭಂಗಂ ದರ್ಶಯಿತುಂ ಕೃತೋಗ್ರಶ ಪಥ ಸಂರೂಪನ ಸ್ಪಷ್ಟಯತ್. ಹೀಗೆ ಲಕ್ಷ್ಮೀ ದೇವಿ, ನಾನು ಎಲ್ಲರಿಗೂ ತಾಯಿ, ನಿನ್ನ ಪತ್ನಿ ಅಂತ ಅದನ್ನ ಸ್ಪಷ್ಟಪಡಿಸ್ತಾ ರುಕ್ಮಿಣೀ ದೇವಿ ಭಗವಂತನ ಪತ್ರವನ್ನು ಬರಿತಾ ಇದ್ದಾಳೆ. ಹೀಗೆ ಅಚ್ಯುತ, ನಾನು ನಿನ್ನ ಹತ್ರ ಬರುವಳು, ಯಾಕೆ ನೀನು ಅಚ್ಯುತ, ನನಗೆ ನಾಶ ಇಲ್ಲ, ನಾನು ಇನ್ನೊಬ್ಬರ ಯಾರನ್ನಾದ್ರೂ ಬರೆಸಿದರೆ ನನಗೆ ವೈಧವ್ಯ ಬಂದಿತ್ತು, ಆದ್ದರಿಂದ ಅಚ್ಯುತನ ಹತ್ರ ನಾನು ಹೋದರೆ ನನ್ನ ವೈಧವ್ಯ ನನ್ನ ಸೌಭಾಗ್ಯಕ್ಕೂ ಕೂಡ ಚ್ಯುತಿ ಇಲ್ಲ ಅಂತ ನಾನು ಅಚ್ಯುತನನ್ನೇ ಬರೆಸ್ತೇನೆ ಅಂತ ಆ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾಳೆ. ಶೇಷಂಗ ಶೇಷೇ ಯದಶೇಷಮಂತೆ ಬಿಭ್ರತ್ವಮಭ್ರದ್ಯುತಿ ರತ್ನಗರ್ಭೆ ಆನಂದ ಸಾಂದ್ರಾಕೃತಿ ಮಚ್ಯುತಂ ತ್ವಂ ಶ್ರೀಶಂತೀಶಂ ವರಯಾಮಿ ನನ್ಯಂ. ಕೃಷ್ಣ ನಾನು ನಿನ್ನನ್ನೇ ಬರೆಸ್ತೇನೆ, ಯಾಕೆ ನಾನು ಆವಾಗಲಿಂದ ಜೊತೆಗಿದ್ದವಳು, ಈಗ ನಿನ್ನನ್ನು ಹೊಸದಾಗಿ ಮದುವೆ ಆಗೋಳಲ್ಲ. ಅವಳು ಹೇಳ್ತಾಳೆ, ನಾನು ಅನಾದಿ ಕಾಲದಲ್ಲಿ ನಿನ್ನ ಪತ್ನಿಯಾಗಿದ್ದೇನೆ, ಶೇಷನ ಮೇಲೆ ಶೇಷನ ನನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ನೀನು ಮಲಗಿದವ. ಆವಾಗ ಬ್ರಹ್ಮಾಂಡವನ್ನು ನಿನ್ನೆಲ್ಲ ಉದರದಲ್ಲಿ ಇಟ್ಟುಕೊಂಡು ಮಲಗಿದ್ದಿ, ಆವಾಗ ನಿನ್ನ ಪಕ್ಕದಲ್ಲಿದ್ದು ನಿನ್ನ ಪಾಸಮಾನ ಮಾಡ್ತಾ ಇದ್ದಳು ನಾನು, ಅಂಥಳು ನಾನು ನಿನ್ನನ್ನು ಮರೆಸ್ತೇನೆ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ದಶಾವ್ರತೀರಂ ಕೆಲ ಪದ್ಮಜಂಡಂ ಅನೇಕ ಥಾಯಸ್ಯ ಹಿರೋ ಮಕೂಪೆ ಪರಾಣುವತ್ತಿಷ್ಠತಿ ಪಂಚಭೂತ ಭವಕ್ಕಥಂ ತಸ್ಯ ತವಂಗ ದೇಹ. ಕೃಷ್ಣ ನಿನ್ನ ಮಹಿಮೆ ಎಂಥದ್ದು, ಭಗವಂತ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ನಿನ್ನ ಅಪ್ರಾಕೃತವಾದ ಶರೀರ ಯಾಕೆ, ಅಪ್ರಾಕೃತ ಶರೀರ ಯಾಕೆ ಕೃಷ್ಣನಂತು? ಎಲ್ಲರೂ ಹೇಳ್ತಾರೆ ಅಪ್ರಾಕೃತ ಶರೀರ ಕೃಷ್ಣದ ಅಪ್ರಾಕೃತ ಶರೀರ. ಅಲ್ಲ ಕೃಷ್ಣ, ಅವನು ಪ್ರಾಕೃತ ಶರೀರ ಯಾಕೆ ಇರಬಾರದು ಅಂತಂದ್ರೆ ರುಕ್ಮಿಣಿ ದೇವಿ ಹೇಳ್ತಾಳೆ, ಕೃಷ್ಣನಿಗೆ ಹೇಗೆ ಪ್ರಾಕೃತ ಶರೀರ ಇರಲಿಕ್ಕೆ ಸಾಧ್ಯ? ಯಾಕೆ? ಪ್ರಕೃತಿ ಎಲ್ಲಿದೆ? ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಸ್ವಲ್ಪ ಆಚೆ. ಅಲ್ಲೆಲ್ಲ ಪೃಥ್ವಿ, ಅಪೂ, ತೇಜಸ್ಸು, ವಾಯು, ಆಕಾಶ, ನವಾವರಣಗಳು ಸೇರಿದಂಥದ್ದು ಬ್ರಹ್ಮಾಂಡ. ಎಲ್ಲ ಏನಿದ್ರೆ ಬ್ರಹ್ಮಾಂಡದ ಒಳಗಿದೆ. ಭಗವಂತನ ರೋಮಕೂಪದಲ್ಲಿ ಅನಂತ ಬ್ರಹ್ಮಾಂಡಗಳು ಸೇರಿದಿರೋದು ತುಂಬೋದಿಲ್ಲ. ಅಂತಹ ಭಗವಂತನ ಶರೀರವನ್ನ ಆ ಪಂಚಭೂತಗಳು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಭಗವಂತ ನೀನು ಅಪ್ರಾಕೃತನಾದವ, ಇಂತಹ ಅಪ್ರಾಕೃತನಾದವನು ನಿನ್ನ ನಾನು ವರಿಸ್ತಾ ಇದ್ದೇನೆ ಅಂತ ರುಕ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಕೃಷ್ಣ ನನ್ನ ಕುರಿತು ಪತ್ರವನ್ನು ಬರೀತಾ ರುಕ್ಮಿಣಿ ದೇವಿ, ಅಲ್ಲ ಕೃಷ್ಣ ಈ ಪತ್ರವನ್ನು ನೋಡಿ ಹಾಗೆ ಇಟ್ಟುಬಿಟ್ರೆ, ಪತ್ರವನ್ನು ನೋಡಿ ಹಾಗೆ ಬದಿಗಿಟ್ಟುಬಿಟ್ರೆ ಅಂತ ಸಂದೇಹ ಬಂದರೆ ಅದಕ್ಕೆ ರುಕ್ಮಿಣಿ ದೇವಿ ಇನ್ನೊಂದು ಮಾತ್ರ ಬರೀತಾಳೆ. ಈಗ ಅನೇಕ ಜನರಿಗೆ ಅನೇಕ ಪತ್ರವನ್ನು ಬರಿತಾ ಇರ್ತಾರೆ, ಆ ಪತ್ರವನ್ನು ಎಲ್ಲ ಲೆಕ್ಕಿಸಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ಕೃಷ್ಣ ಹಾಗೆ ಪತ್ರವನ್ನು ಬದಿಗಿಟ್ರೆ ಅಂತಂದ್ರೆ ಅದಕ್ಕೆ ರುಕ್ಮಿಣಿ ದೇವಿ ಇನ್ನೊಂದು ಮಾತನ್ನು ಹೇಳ್ತಾಳೆ. ಗೋಪೀರ ಗೋಪಿ ಕಿಳ ಲೋಕನಾಥ ಸ್ವಪಕ್ಷಿದಾಪಾದನ ವಿಕ್ರಮೂಹ ಏವಂ ವಿಭೋ ವಂಚಿತ ದುರ್ದಶಮ್ಮಂ ಸ್ವೀಯಾಂಬಯಾವಾರಿ ಧೇಹಿ ಧೇಹಿ. ಕೃಷ್ಣ ನೀನು ಕರುಣಾ ಸಮುದ್ರ, ನೀನು ಅಂತಿಂತವನಲ್ಲ, ಕರುಣಾ ಸಮುದ್ರ, ನಿನಗೆ ಶರಣಾಗಿ ಬಂದವರನ್ನ ಹಿಡಿಯುವ ಮಹಾನುಭಾವ ನೀನು, ಶರಣು ಬಂದವರಿಗೆ ಹಿಡಿಯುವ ಕರುಣೆ ನಿನ್ನಲ್ಲಿ ಇದೆ, ಅಂತಹ ಮಹಾನುಭಾವ ನೀನು, ಅದರಿಂದ ಕೈ ಬಿಡುವ ನೀನಲ್ಲ. ಅದನ್ನು ನಾವು ನೋಡಿದ್ದೇವೆ. ನೀನು ಗೋಪಿಕಾ ಸ್ತ್ರೀಯರನ್ನು ರಕ್ಷಣೆ ಮಾಡಿದವ, ಅಲ್ಲಿ ಬಂದಂತಹ ವಿಪತ್ತನ್ನು ಪರಿಹಾರ ಮಾಡಿದವ, 7 ದಿವಸ ಪರ್ವತವನ್ನು ಹೊತ್ತು ಅವರಿಗೆ ಬಂದಂತಹ ವಿಪತ್ತನ್ನು ಪರಿಹಾರ ಮಾಡಿದ್ವಿ, ಕಾಳಿಂಗನನ್ನು ಮರ್ದನ ಮಾಡಿ ವಿಪತ್ತನ ಪರಿಹಾರ ಮಾಡಿದ್ವಿ, ಅಷ್ಟೆಲ್ಲ ರಕ್ಷಣೆಯನ್ನು ಕೊಟ್ಟವ ನೀನು. ನೀನು ಇವತ್ತು ನಮಗೂ ಕೂಡ ನಮಗೆ ಬಂದಂತಹ ದುರ್ದಶೆಯನ್ನು ಪರಿಹರಿಸಿ ರಕ್ಷಣೆಯನ್ನು ಕೊಡುವಂತ ಆ ರುಕ್ಮಿಣಿ ದೇವಿ ಆ ಮಾತನ್ನು ಹೇಳ್ತಾ ಇದ್ದಾಳೆ. ಅಲ್ಲ ನಾನೇನೋ ಬರಬಹುದು, ನಿನ್ನ ಪಾಣಿಗ್ರಹಣ ಮಾಡ್ಲಿಕ್ಕೆ ನಿನ್ನ ಮಪ್ಪ ಒಪ್ಪಬೇಕಲ್ಲ ಅಂತಂದ್ರೆ ಅದಕ್ಕೆ ರುಕ್ಮಿಣಿ ಇನ್ನೊಂದು ಮಾತನ್ನು ಸೇರಿಸ್ತಾಳೆ. ಕಿಂ ರುಕ್ಮಿಣ ಭೀಷ್ಮಕೇಣ ಕಿಮನ್ನೀಹಿ ನೃಪಸನ್ನಿತೈಹಿ ಅನಾದಿ ಸಿದ್ಧಾಂ ಜಾಯಂ ನಯತಸ್ತೇ ಪ್ರಯೋಜನಂ. ಕೃಷ್ಣ ಅವರು ಇವರಂತ ಯಾವ್ದನ್ನು ನೋಡಬೇಡ, ನೇರವಾಗಿ ಬಾ, ನಾನು ಪೂಜೆಯಲ್ಲಿ ಇರ್ತೇನೆ, ಬಂದು ನನ್ನನ್ನು ಕರೆದುಕೊಂಡು ಹೋಗು. ಅಲ್ಲ ನಿಮ್ಮಪ್ಪ ತಡೆದರೆ? ನಮ್ಮಪ್ಪ ತಡಿಲಿಕ್ಕೆ ಯಾರು ಅಂತ ಹೇಳ್ತಾ ಇದ್ದಾಳೆ ರುಕ್ಮಿಣಿ. ನಮ್ಮಪ್ಪ ನಮ್ಮಪ್ಪನವನು ಅಂತ ಹೇಳ್ತಾ ಇರ್ತಾಳೆ. ಕಿಂ ರುಕ್ಮಿಣ ಅಣ್ಣ ಅಂತ ರುಕ್ಮಿ ಹೆಸರಿಗೆ ಅಣ್ಣ, ಭೀಷ್ಮಕರಾಜ ಅಪ್ಪ ಅಂತ, ಅವರಿಂದ ಏನಾಗಬೇಕಾಗಿದೆ ನಮಗೆ? ಯಾಕೆ? ನಾನು ಅನಾದಿ ಕಾಲದಿಂದ ನಿನ್ನ ಪತ್ನಿ, ಆದ್ದರಿಂದ ಅನಾದಿ ಕಾಲದಿಂದ ಪತ್ನಿಯಾದ ನನಗೆ ಅನಾದಿಕಾಲದಿಂದ ಪತಿಯಾದಂತಹ ನೀನು ನನ್ನನ್ನು ಕರೆದುಕೊಂಡು ಹೋಗಬೇಕಾದ್ರೆ ತಡೆಯುವ ಸಾಮರ್ಥ್ಯ ಯಾರಿಗಿದೆ ಅಂತ ರುಕ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಅವರಿಂದ ಏನು ಪ್ರಯೋಜನವೂ ಕೂಡ ಆಗಬೇಕಾಗಿಲ್ಲ. ಆದ್ದರಿಂದ ಅವರನ್ನು ಮೆಚ್ಚಿಸಬೇಕು, ಅವರು ಒಪ್ಪಬೇಕು, ಯಾವುದನ್ನು ಕೂಡ ಕಷ್ಟ ನೋಡಬೇಡ ನೀನು. ಅವರ ಸ್ವಭಾವತಃ ದುಷ್ಟರು, ಅವರದನ್ನು ಬಿಟ್ಟು ಬಿಡು ಅಂತ. ಭೀಷ್ಮಕ ಸ್ವಭಾವತಃ ದುಷ್ಟ ಅಲ್ಲ, ರುಕ್ಮಿಣಿ ದುಷ್ಟ, ಆದ್ರೆ ಅವರ ಅದನ್ನ ಅಪೇಕ್ಷೆಯನ್ನ ಲೆಕ್ಕಿಸಬೇಡ ಅಂತ ಹೇಳ್ತಾ ಇದ್ದ. ಹೀಗೆ ಅನೇಕ ಮಾತನ್ನು ಹೇಳ್ತಾ ತ್ವದೈಕ್ಯಮಂತ ಸ್ಮರತಂಜನಾನಂ ಭವತ್ಯ ನಿಟ್ಟಂ ಕಿಲ ದೈತ್ಯ ದುಷ್ಟಂ ತ್ವದೇಕ ಪತ್ನೀಂ ಅಭಿಕಾಂಕ್ಷತಸ್ತದುಪೇಕ್ಷಿತಂ ನಾರ್ಹಸಿ ತಾನ್ ಮಾಂಸ್ತಂ. ಇನ್ನೊಂದು ಬಿರುಸಾದ ಮಾತನ್ನ ರುಕ್ಮಿಣಿದೇವಿ ಬರೀತಾಳೆ. ಕೃಷ್ಣ ಇವತ್ತು ನಿನ್ನ ಐಕ್ಯವನ್ನು ಯಾರು ಚಿಂತಿಸ್ತಾರೆ, ನಾನೇ ಬ್ರಹ್ಮ ಅಂತ ಯಾರು ಚಿಂತಿಸ್ತಾರೋ ಅದನ್ನು ನೀನು ಸಹಿಸುವನಲ್ಲ. ನೀನು ಏನು ಮಾಡ್ತಿ? ಅಂಥವ್ರಿಗೆ ತಮಸ್ಸಿಗೆ ಹಾಕ್ತಿ. ನಿನ್ನ ಐಕ್ಯವನ್ನು ಚಿಂತಿಸುವಂಥವರನ್ನ ನೀನು ಸಹಿಸದೇ ಇದ್ದವ, ನಿನ್ನ ಅನಾದಿಕಾಲದ ಮಡದಿಯಾಗ ನನ್ನ ಪತಿಯಾಗಬೇಕು ಅಂತ ಇನ್ನೊಬ್ಬರು ಬಯಸಿದರೆ ಅದನ್ನು ನೀನು ಹೇಗೆ ಸಹಿಸ್ತಿ? ಎಚ್ಚರ ಅಂತ ಆ ರುಕ್ಮಿಣಿ ದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಕೃಷ್ಣ ಅದನ್ನು ನೀನು ಸಹಿಸುವನಲ್ಲ ತಾನೆ ಅಂತ ಆದ ಮೇಲೆ ನೀನು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ನೀನು ಬರಬೇಕು ಅಂತ ಹೇಳ್ತಾ ಇದ್ದಾಳೆ. ತ್ವದಂಗ ತ್ವಮಂಗ ಲಕ್ಷ್ಮೀ ರಮಣ ಸ್ವತಂತ್ರ ತ್ವದೀಯ ಜಾಯಾ ಕಮಲಾಹನಸ್ಮಿ ಅಸಜ್ಜನಾನ ಅಭಿಮಾನ ಹಾರಿಂಬದರ್ತಿತಾಯ ಛಲತೋ ವಿಧತ್ವ. ಕೃಷ್ಣ ನೀನು ಛಲದಿಂದ ಎಲ್ಲರನ್ನ ನಿಗ್ರಹಿಸಿ ನನ್ನನ್ನು ಕರೆದುಕೊಂಡು ಹೋಗುವಂತ ರುಕ್ಮಿಣಿ ದೇವಿ ಪತ್ರವನ್ನು ಬರೆದು ಕಳಿಸಿದ್ದಾಳೆ. ಇತಿ ಪತ್ರಗತಾಲೋ ಲಾಪಂ ಸಮಾಲೋಕ್ಯ ಸಮಾಧವ. ಕೃಷ್ಣ ಪತ್ರವನ್ನು ನೋಡಿದ್ದಂತೆ, ಪತ್ರವನ್ನು ನೋಡಿ ಕೂಡಲೇ ರಥವನ್ನು ಇರಲಿಕ್ಕೆ ಅಂತ ಹೊರಟಿದ್ದಾನಂತೆ. ಇದೇನು ಭಾಗ ಇದೆ? ರುಕ್ಮಿಣಿ ದೇವಿ ಕೃಷ್ಣನಿಗೆ ಬರೆದಂತಹ ಪತ್ರ ಇದು ಕೇವಲ ಒಂದು 15 ಶ್ಲೋಕಗಳ ಪತ್ರ. ಇದು ಈ ಶ್ಲೋಕಗಳು ಏನಿದೆ ಬಹಳ ಮಹತ್ವಪೂರ್ಣವಾದಂಥದ್ದು, ಅರ್ಥಪೂರ್ಣವಾದಂಥದ್ದು, ಅದಲ್ಲದೇನೆ ಇದರಲ್ಲಿ ಬಹಳಷ್ಟು ಮಹತ್ವ ಇದೆ. ಏನು ಅಂತಂದ್ರೆ ಇದು ಫಲವನ್ನು ಕೊಡುತ್ತೆ. ಯಾರಿಗೆ ಇನ್ನು ಮದುವೆ ಆಗಲಿಲ್ಲ ಅಂಥವರು ಈ 15 ಶ್ಲೋಕಗಳನ್ನು ಪಾರಾಯಣ ಮಾಡಿದರೆ ಅಥವಾ ಮಾಡಿಸಿದರೆ, 48 ದಿನಗಳಲ್ಲಿ ಪಾರಾಯಣ ಮಾಡಿಸಿದರೆ ಅಷ್ಟರ ಒಳಗಾಗಿ ಅವರಿಗೆ ಮದುವೆ ಖಾತರಿ ಅಂತ ಹೇಳ್ತಾರೆ, ಕಲ್ಯಾಣ ಖಚಿತ ಅಂತ ಹೇಳ್ತಾ ಇದ್ದಾರೆ. ರುಗ್ಮಿಣಿದೇವಿ ಬರೆದಂತಹ ಪತ್ರ. ಆದ್ದರಿಂದ ಈ ಪತ್ರವನ್ನ ಪ್ರತಿನಿತ್ಯ ಪಾರಾಯಣ ಮಾಡಿದರೆ 48 ದಿವಸ ಪಾರಾಯಣ ಮಾಡೋದ್ರ ಒಳಗಾಗಿ ಅವರಿಗೆ ವಧುವಿಗೆ ವರನ ನಿಶ್ಚಯ, ವರನಿ ವಧು ನಿಶ್ಚಯ ಇದೆಲ್ಲವೂ ಕೂಡ ಆಗುತ್ತೆ ಅಂತ ಫಲಶ್ರುತಿಗಳು ಅನೇಕ ಕಂಡು ಬಂದಿವೆ. ಅಂತಹ ಫಲಶ್ರುತಿಗಳು ಅದನ್ನು ನಾವು ಅನೇಕ ದೃಷ್ಟಾಂತಗಳನ್ನು ಕಂಡಿದ್ದೇವೆ. ಅಂತಹ ಫಲವುಳ್ಳಂತಹ ಅನೇಕ ಅರ್ಥವನ್ನ ಕೊಡುವಂತಹ ಭಾಗ ಈ ರುಗ್ಮಿಣಿಯ ಪತ್ರದ ಭಾಗ. ಇಂತಹ ಪತ್ರವನ್ನು ಕೃಷ್ಣ ನೋಡಿದ ತಕ್ಷಣದಲ್ಲಿ ಯಾವ ಉತ್ತರನೂ ಬರಲಿಲ್ಲ ಅಂತ. ಅದಕ್ಕೆ ರಾಜ ಹೇಳ್ತಾರೆ, ಉತ್ತರ ಬರಲಿಲ್ಲ ಅಂತ ಅವ್ರು ಹೇಗೆ? ಪತ್ರವನ್ನು ನಾನು ಬರೆದು ಕಳಿಸಿದ ಮೇಲೆ ಆ ಪತ್ರ ಕುರಿತು ಉತ್ತರ ಬರೆದು ಕಳಿಸಬೇಕಲ್ಲ. ಕೃಷ್ಣ ಉತ್ತರನ್ನು ಬರೆದು ಕಳಿಸಲಿಲ್ಲ. ಅದು ಹೇಗೆ ಅಂತಂದ್ರೆ, ಉತ್ತರ ಯಾರಿಗೆ ಬರೆದು ಕಳಿಸಬೇಕು? ಅಲ್ಲ, ರುಗ್ಮಿಣಿ ದೇವಿಗೆ. ರುಗ್ಮಿಣಿ ದೇವಿ ಯಾಕೆ ಪತ್ರ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕೆ ಅಂತಂದ್ರೆ, ಅವಳಿಗೆ ಒಂದು ವೇಳೆ ಸಂದೇಹ ಇತ್ತು ಅಂತಾದ್ರೆ ಪತ್ರಕುತ್ತರ ಬೇಕು. ರುಗ್ಮಿಣಿ ದೇವಿಗೆ ಏನು ಸಂದೇಹ ಇಲ್ಲ. ಕೃಷ್ಣನಿಗೆ ಪತ್ರ ತಲುಪಿದ ಮೇಲೆ ಕೃಷ್ಣ ಬರ್ತಾನ ಇಲ್ಲ ಅಂತ ಸಂದೇಹ ರುಗ್ಮಿಣಿಗಿಲ್ಲ. ಅಲ್ಲ, ಜನತೆಗಾದ್ರೆ ಸಂದೇಹ ಬಂತಾನ ಅಂತಂದ್ರೆ, ಅದಕ್ಕೆ ವಾದರಾಜರು ಹೇಳ್ತಾರೆ, ಭೈಷ್ಮೀಕರ ಗ್ರಹಣ ಮೇಷ ಕರಿಷ್ಯತೀತಿ ವಕ್ತವ್ಯಮಸ್ತಿ ಕಿಮಿಹ ಶ್ರಿತ ಪಕ್ಷಪಾತಿ ಯದ್ ಬ್ರಾಹ್ಮಣಸ್ಯ ಸದಯ ಕರಪಲ್ಲವೇನ ಪ್ರತ್ಯಗ್ರಹಿ ವಚನ ಮಾತ್ರ ಹೃದಯ ಹಸ್ತಂ. ಅದಕ್ಕೆ ರಾಜರು ಹೇಳ್ತಾರೆ, ಜನತೆಗೂ ಸಂದೇಹಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ರುಗ್ಮಿಣಿಯ ಪತ್ರವನ್ನ ಕೃಷ್ಣ ನೋಡಿದ್ರಂತೆ. ನೋಡಿ ಏನ್ ಮಾಡಿದ ನೋಡಿ, ಆದ್ಮೇಲೆ ಆ ಬ್ರಾಹ್ಮಣನ ಕೈ ಹಿಡಿದಂತೆ, ಬ್ರಾಹ್ಮಣನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ರುಗ್ಮಿಣಿದೇವಿಯ ಪತ್ರವನ್ನ ತಂದು ಕೊಟ್ಟ ಬ್ರಾಹ್ಮಣನ ಕೈಯಲ್ಲೇ ಕೃಷ್ಣ ಹಿಡಿದಿರಬೇಕಾದ್ರೆ ರುಗ್ಮಿಣಿಯ ಕೈ ಹಿಡಿತಾರೆ ಅಂತ ವಿಷಯದಲ್ಲಿ ಯಾವ ಸಂದೇಹ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಆ ಬ್ರಾಹ್ಮಣನ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗಿದ್ದಾನೆ. ತಕ್ಷಣದಲ್ಲಿ ದಾರಕನನ್ನು ಕರೆದು ಆ ರಥ ಸಿದ್ಧವಾಗಿದೆ, ರಥದಲ್ಲಿ ಕುಳಿತುಕೊಂಡು ಕೃಷ್ಣ ನೇರವಾಗಿ ಆ ಕುಂಡಿನ ಪುರದ ಕಡೆಗೆ ಕೃಷ್ಣ ಹೋಗ್ತಾ ಇದ್ದಾರೆ. ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ. ದುಷ್ಟೋಧ ಪೂರ್ಣಂ ನಗರಿಂ ಪ್ರವೆಟ್ಟು, ಕೃಷ್ಣ ನಗರದ ಹೊರಗಡೆನೆ ಇದ್ದಾನೆ. ಯಾಕೆ ನಗರದ ಹೊರಗಡೆ ಇದ್ದಾನೆ ಕೃಷ್ಣ? ನಗರದ ಒಳಗಡೆ ಪ್ರವೇಶ ಮಾಡಬಹುದಾಗಿರ್ತಾರ ಅಂತಂದ್ರೆ, ಯಾಕೆ ರಾಜರು ಹೇಳ್ತಾರೆ, ನಗರದ ಒಳಗಡೆ ಯಾರಿದ್ದಾರೆ? ಎಲ್ಲಾ ದುಷ್ಟರು, ಜರಾಸಂಧ, ಶಿಶುಪಾಲ, ಏಕಲವ್ಯ ಮೊದಲಾದ ಅನೇಕ ದುಷ್ಟರ ಗುಂಪು ಅಲ್ಲಿ ಸೇರ್ಕೊಂಡಿದೆ. ಅಂತಹ ದುಷ್ಟರ ಗುಂಪಿನ ಮಧ್ಯದಲ್ಲಿ ತನಗೆ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ ಅಂತೆ ಕೃಷ್ಣನಿಗೆ. ಅದಕ್ಕೆ ದುಷ್ಟರ ಮಧ್ಯದಲ್ಲಿ ಕೃಷ್ಣ ಯಾವತ್ತೂ ಇರೋದಿಲ್ಲ. ಆದ್ದರಿಂದ ಕೃಷ್ಣ ಏನು ಮಾಡಿದ, ನಗರದ ಹೊರಗಡೆನೆ ಆ ಪುರದ ಹೊರಗಡೆನೆ ಕೃಷ್ಣ ಅಲ್ಲಿ ಉದ್ಯಾನವನದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದ. ಆವಾಗ ಕೃಷ್ಣ ಏನು ಉದ್ಯಾನವನದಲ್ಲಿ ಇದ್ದಾನೆ, ಆದ್ರೆ ಕೃಷ್ಣನ್ ನೋಡ್ಲಿಕ್ಕೆ ಅಂತ ಊರಿನ ಜನತೆ ಎಲ್ಲ ಬರ್ತಾ ಇದೆ ಅಂತೆ. ಆವಾಗ ಅದೇ ಪಟ್ಟಣ ಆಯ್ತು, ಅದೇ ಆ ಊರಿನ ಆಚೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಟ್ಟಣವೇ ಊರಿನ ಹೊರಗಡೆ ಇದ್ದಾಗಾಯ್ತು. ಈ ಉದ್ಯಾನವನ ಏನಿದೆ, ಊರಿನ ಆಚೆ ಇರುವಂತಹ ಉದ್ಯಾನವನ, ಅದೇ ಪಟ್ಟಣವನ್ನು ಮಿರಿಸ್ತಾ ಇದೆ. ಯಾಕೆ ಬಂದವನು ಯಾರಿ? ಕೃಷ್ಣ. ಎಂತಹ ಮನಮೋಹಕನಾದ ಕೃಷ್ಣ, ಸರ್ವೋತ್ತಮನಾದ ದೇವದೇವನಾದ ಕೃಷ್ಣ, ಸುಂದರವಾದಂತಹ ರೂಪವುಳ್ಳಂತಹ ಕೃಷ್ಣ, ಎತ್ತರದ ನಿಲುವು, ಸುಂದರವಾದಂತಹ ನಗು, ಒಳ್ಳೆಯ ನೋಟ, ಗುಂಗುರು ಕೂದಲು, ಕಪ್ಪನೆಯ ಮೈಬಣ್ಣ, ಆಕರ್ಷಕವಾದ ಮೈಬಣ್ಣ, ನುಣುಪನೆಯ ಶರೀರ ಭಗವಂತನದ್ದು, ಒಳ್ಳೆಯ ಮೈಮಾಟ ಅಂತಹ ಕೃಷ್ಣ, ಪೀತಾಂಬರಧಾರಿಯಾದ ವನಮಾಲಾ ಭೂಷಿತನಾದ ಕೃಷ್ಣ ಬಂದಾಗ ಅವರು ನೋಡ್ಲಿಕ್ಕೆ ಯಾರಿಗೆ ತಾನೆ ಮನಸ್ಸಾಗೋದಿಲ್ಲ. ಎಲ್ಲರೂ ಕೂಡ ಓಡೋಡಿ ಬರ್ತಾ ಇದ್ದಾರೆ ಕೃಷ್ಣ ನೋಡಬೇಕಾದ್ರೆ. ಅದು ಕೃಷ್ಣ ಬಂದದ್ದು ತನ್ನ ಮಡದಿಯನ್ನು ನೋಡಬೇಕೆಂದು ಬಂದಿದ್ದಾನೆ. ತನ್ನ ಮಡದಿಯನ್ನು ನೋಡಬೇಕು ಅಂತ ಬಂದಾಗ ಅದು ಆ ಅವತಾರದಲ್ಲಿ ಮೊದಲನೆಯ ನೋಟ ಜಗತ್ತಿನ ದೃಷ್ಟಿಯಿಂದ. ಹಾಗಿರಬೇಕಾದ್ರೆ ಕೃಷ್ಣ ಸುಮ್ಮನೆ ಬಂದಿರ್ತಾನ? ಅಂತ ಅಲಂಕೃತನಾದ ಕೃಷ್ಣ ನೋಡ್ಲಿಕ್ಕೆ ಅಂತ ಇಡೀ ಊರಿನ ಜನತೆ ಎಲ್ಲವೂ ಕೂಡ ಅಲ್ಲಿ ಸೇರ್ತಾ ಇದೆ. ಆ ಜನ ಹೇಳ್ತಾ ಇದ್ದಾರಂತೆ, ನಯಂ ಸ್ಮರ ಶ್ಯಾಮಲ ಕೋಮಲಂಗ, ನಯಂ ಶಶಿವೀತ ಕಲಂಕ ಶಂಕ, ನಯಂ ರವಿ ಲೋಕ ದೃಗರ್ತಿ ಹಾರಿ ಸ್ವಯಂ ಪುರಾಣ ಪುರುಷೋ ದ್ವಿತೀಯ. ಯಾರಿವನು ಸ್ಮರಣ ಮನ್ಮಥ ಅಂತ ಹೇಳೋಣ? ಇಷ್ಟು ಮನೋಹರನಾಗಿದ್ದಾರೆ ಮನ್ಮಥ ಅಂತ ಹೇಳೋಣ? ಇಲ್ಲ, ಇವನಿಗೆ ಸುಂದರವಾದ ಸಹಜವಾದ ಶರೀರ ಇದೆ, ಮನ್ಮಥ ಅಲ್ಲ. ಚಂದ್ರ ಅಂತ ಹೇಳೋಣ? ಚಂದ್ರನಲ್ಲಿ ಎಲ್ಲೋ ಹುಡುಕಿದರೆ ಕಪ್ಪು ಕಾಣುತ್ತೆ, ಇವನಲ್ಲಿ ಎಲ್ಲಿ ಹುಡುಕಿದರೂ ಕಪ್ಪು ಕಾಣೋದಿಲ್ಲ, ಆದ್ರಿಂದ ಚಂದ್ರನೂ ಅಲ್ಲ. ಇನ್ನ ಇಷ್ಟು ಪ್ರಕಾಶಮಾನನಾದ ಯುವ ಸೂರ್ಯ ಅಂತ ಹೇಳೋಣ ಅಂತಂದ್ರೆ, ಸೂರ್ಯನ ನೋಡಿದ್ರೆ ಕಣ್ಣು ಕುಟ್ಟಿ ಹೋಗೋದು. ಇವನು ನೋಡ್ತಾ ಇದ್ರೆ ಕಣ್ಣು ಇನ್ನಷ್ಟು ನೋಡೋಣ ನೋಡೋಣ ಅಂತ ಒಳ್ಳೆ ಕಣ್ಣಿಗೆ ಪುಟ್ಟಿ ಸಿಗತ್ತೆ. ಆದ್ದರಿಂದ ಇವನು ಸೂರ್ಯನೂ ಅಲ್ಲ. ಹಾಗಾದ್ರೆ ಮತ್ತಿನ್ ಯಾರು ಇವನು ಅಂತಂದ್ರೆ, ಸ್ವಯಂ ಪುರಾಣ ಪುರುಷೋ ದ್ವಿತೀಯ, ಪುರಾಣ ಪುರುಷೋತ್ತಮ ಇವನು ಅಂತ ಊರಿನ ಜನತೆ ಎಲ್ಲರೂ ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗೆ ಆ ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಅವ್ರು ಹೇಳ್ತಾರೆ, ಇವನು ಪುರಾಣ ಪುರುಷೋತ್ತಮ. ಶ್ರೀರೇವಸ ಭೀಷ್ಮ ಸುತಾಮನೋಜ್ಞ ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ ಏತೌ ಸಮೇತೌ ಭವತಾಮಿತೀಮೆ ಧಾತಾರನಾತ್ಮೇಷ್ಟದ ಮರ್ಥಯಂತೆ. ನಮ್ಮ ರಾಜಕುಮಾರ್ ಇದ್ದಾಳಲ್ಲ, ಅವಳು ಏನ್ರಿ ಕಮ್ಮಿ? ಅವಳು ಎಷ್ಟು ಸುಂದರಿಯಾಗಿದ್ದಾಳೆ, ಅವಳಂಥವಳ ಸೌಂದರ್ಯ ಎಲ್ಲಿಯೂ ಕೂಡ ಇಲ್ಲ. ಆದ್ದರಿಂದ ಅವಳು ಮತ್ತಿನ್ಯಾರು ಅಲ್ಲ, ಅವಳು ಸಾಕ್ಷಾತ್ ಲಕ್ಷ್ಮೀನೇ, ಇವನು ಸಾಕ್ಷಾತ್ ನಾರಾಯಣನೇ. ಲಕ್ಷ್ಮೀ ನಾರಾಯಣ ವಿವಾಹ ಆಗಿದೆ, ಮತ್ತಿನ್ಯಾರು ವಿವಾಹ ಆಗಬೇಕು? ಏನು ಅದು ಹೇಳ್ತಾ ಇದ್ದೀನಿ ನೀನು, ಇನ್ನೊಬ್ಬ ಹೇಳ್ತಾನಂತ ಇಲ್ಲ, ಭೀಷ್ಮಕರಾಗಲಿ ಶಿಶುಪಾಲನ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿಗೆ ಸ್ವಯಂವರ ನೇರ್ಪಾದ ಮಾಡಿದ್ರಂತೆ, ಸ್ವಯಂವರ ಬೇಡೇ ಬೇಡ, ಯಾಕೆ ಕೃಷ್ಣ ಬರ್ತಾನೆ ಸ್ವಯಂವರದಲ್ಲಿ ವರಿಸ್ತಾನೆ, ಅದಕ್ಕೋಸ್ಕರ ಮದುವೆನೇ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿಕೊಂಡು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರಂತೆ. ಶಿಶುಪಾಲನ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದನ್ನ ಅದನ್ನು ನೆಲೆಸಿಕೊಂಡು ಜನತೆಗೆಲ್ಲ ದುಃಖ ಆಗ್ತಾ ಇದೆ ಅಂತೆ. ಅವರೆಲ್ಲ ಹೇಳ್ತಾ ಇರ್ತಾರೆ, ಅವರೆಲ್ಲ ಕಣ್ಣು ಮುಚ್ಚಿ ಕೈ ಮುಗಿದು, ಸ್ವಾಮಿ ನಾನು ಏನಾದರೂ ಈ ಜನ್ಮದಲ್ಲಿ ಹಿರಿಯರ ಶುಶ್ರೂಷೆ ಮಾಡಿದ್ರೆ, ಸಕಾಲಕ್ಕೆ ಸಂಧ್ಯಾವಂದನ ಮೊದಲಾದ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ, ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡಿದ್ದಾರೆ, ಏನಾದರೂ ನನಗೆ ಒಳ್ಳೆಯ ಪುಣ್ಯ ಇತ್ತು ಅಂದರೆ ಅದೆಲ್ಲದರ ಫಲವಾಗಿ ನಮ್ಮ ಕುಲಸ್ವಾಮಿ ನಮ್ಮ ಇಷ್ಟದೇವ ಈ ಜೋಡಿನ ಮಾತ್ರ ಹೊಂದಿಸಲಿ ಅಂತ ಪ್ರತಿಯೊಬ್ಬರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಧಾತಾಳ ನಾತ್ಮೇಟ್ಟದ ಮರ್ಥಯಂತೆ, ಏ ನಮ್ಮ ರಾಜಕುಮಾರಿ ಎಲ್ಲೆಲ್ಲದೂ ಹೋಗೋದು ಬೇಡ, ಈ ಕೃಷ್ಣನಿಗೆ ಬಂದು ಸೇರಬೇಕು ಅಂತ ಆ ನಗರದ ಜನತೆ ಪ್ರತಿಯೊಬ್ಬರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಗೃಹಾತಿ ಅರ್ಷೇಣ ದೃಶೀಕರನ್ನ ಪುಣ್ಯೇನ ಸ್ವಯಂ ಪುರುಷಗ್ರಗಣ್ಯ ಸ್ವರ್ಣೇ ತದಾ ನೀಲ ಮಣಿಂ ಸಮೇತ ಮನ್ಯಾಮಹೇ ಲೋಹ ಮಥೋನ್ಯಥಾ ಸೇರ. ಅವ್ರು ಹೇಳ್ತಾರೆ, ನಮ್ಮ ಪುಣ್ಯದ ಫಲವಾಗಿ ಏನಾದರೂ ಕೂಡ ಇವತ್ತು ಕೃಷ್ಣನಿಗೆ ನಮ್ಮ ರುಗ್ಮಿಣಿ ಹೋಗಿ ಸೇರೋದಾದ್ರೆ ಅದು ಬಹಳ ಸುಂದರವಾಗಿರುತ್ತೆ. ಅದು ಹೇಗಿರುತ್ತೆ? ನಮ್ಮ ರಾಜಕುಮಾರಿ ಒಳ್ಳೆ ಬಂಗಾರದ ಮೈಬಣ್ಣ, ಬಂಗಾರದ ದಾರದಲ್ಲಿ ಇಂದ್ರನೀಲಮಣಿಯನ್ನು ಪೋಣಿಸಿದಂತೆ ಇರುತ್ತೆ. ಇವನು ಇಂದ್ರನೀಲಮಣಿ ಅಂತ ಕೃಷ್ಣ ಇದ್ದಾನೆ, ಬಂಗಾರದ ದಾರದಲ್ಲಿ ಇಂದ್ರನೀಲಮಣಿಯನ್ನು ಪೋಣಿಸಿದಂತಿರುತ್ತೆ. ಅದೇ ಒಂದು ವೇಳೆ ಏನಾದರೂ ಈ ರುಗ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ರೆ ಬಂಗಾರಕ್ಕೆ ಕಬ್ಬಿಣವನ್ನು ಸೇರಿಸಿದಂತಾಗತ್ತೆ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅವ್ರ ಕಬ್ಬಿಣ ಅವನು ಶಿಶುಪಾಲ ಏನಿದ್ದಾನವನು, ನಮ್ಮ ರುಗ್ಮಿಣಿಗೆಲ್ಲ ಅವ್ರು ಹೋಗ್ತಾನವನು, ಆದ್ದರಿಂದ ಅಯೋಗ್ಯನಾದ ಬಾಬು. ಆದ್ದರಿಂದ ರುಗ್ಮಿಣಿಯನ್ನ ಶಿಶುಪಾಲನ ಕೊಟ್ರೆ ಕಬ್ಬಿಣಕ್ಕೆ ಸೇರಿಸಿದಂತಾಗತ್ತೆ, ಆದ್ದರಿಂದ ಕೃಷ್ಣನಿಗೆ ಈ ರುಗ್ಮಿಣಿ ಸಲ್ಲಬೇಕು ಅಂತ ಊರಿನ ಜನತೆಯೆಲ್ಲ ಆಲೋಚನೆ ಮಾಡ್ತಾ ಇದ್ದಾರಂತೆ. ಹೀಗೆ ಅವರೆಲ್ಲರೂ ಕೂಡ ಕೃಷ್ಣನನ್ನು ನೋಡ್ತಾ ನಯನೈ ಪಪೂಸ್ತೆ, ಅವ್ರು ಕೃಷ್ಣ ನೋಡ್ತಾನೆ ಇದ್ರಂತೆ. ಅದು ಹೇಗಂತಂದ್ರೆ ಅವ್ರು ಕುಡಿದು ಬಿಡೋಣ, ನುಂಗಿ ಹಾಕಿಬಿಡೋಣ ಅಂತ ನನ್ನ ಅಭಿಪ್ರಾಯದಲ್ಲಿ ಅಂತ ಹೇಳ್ತಾರೆ. ನುಂಗೋದು ಅಂತ ನಾವು ಅಭಿಪ್ರಾಯ ಬೇರೆ, ಕುಡಿಯೋರು ಆಸ್ವಾದನೆ ಮಾಡೋದು, ಹಾಗೆ ಕೃಷ್ಣನ ಪಾನ ಮಾಡುವಂತೆ ಕಣ್ಣ ನೋಟದಿಂದ ಪಾನ ಮಾಡುವಂತೆ ಜನತೆ ನೋಡ್ತಾ ಇದ್ದಾರೆ. ಅವರು ಕೃಷ್ಣನ ಬಗ್ಗೆ ಹೊಗಳ್ತಾ ಇದ್ದಾರೆ. ಕೃಷ್ಣ ಅವರನ್ನೆಲ್ಲ ಸದಯಾವಲೋಕೈ ದಯಾಪೂರ್ಣವಾದ ದೃಷ್ಟಿಯಿಂದ ಅವರನ್ನೆಲ್ಲ ಅನುಗ್ರಹವನ್ನ ಕೃಷ್ಣ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ಉದ್ಯಾನವನದಲ್ಲಿದ್ದಾನೆ. ರುಗ್ಮಿಣಿ ದೇವಿ ಆ ಪೂಜೆಗೆ ಅಂತ ಬಂದಿದ್ದಾಳೆ, ಉಮಾಮಹೇಶ್ವರರ ಪೂಜೆಗೆ ಅಂತ ಊರಿನ ಆಚೆ ಇರುವಂತಹ ದೇವಾಲಯಕ್ಕೆ ಬಂದಿದ್ದಾಳೆ. ಸುತ್ತಲೂ ಕೂಡ ರುಗ್ಮಿಣಿ ದೇವಿಯ ಸುತ್ತಲೂ ಕೂಡ ದೊಡ್ಡ ಸೇನೆ ನಿಂತಿದೆ. ಬಿಚ್ಚು ಕತ್ತಿಯ ಸೇನೆ ಆ ಜೊತೆಗೆ ನಡೆದುಕೊಂಡು ಹೋಗ್ತಾ ಇದೆ, ರುಗ್ಮಿಣಿ ದೇವಿಯ ರಥದ ಜೊತೆಗೆ ಹೋಗ್ತಾ ಇದೆ. ಸ್ವಜನಕ ಗ್ರಹ ದೇವಂ ಪೌತ್ರ ಮಾರಾಧ್ಯ ಭೀಷ್ಮಿ ನಿಜಮಥ ಗ್ರಹ ದೇವಂ ಮಾಧವಂ ದ್ರಷ್ಟು ಕಾಮ ಅಪಿಪುರಮಭಿಯಂತಿ ಸಾರಥಂ ನಾರುರೋಹ ಪ್ರಿಯಚರಣ ಸಕಾಶಂ ತೇವಲೇನೌ ವ್ರಜಂತಿ. ರಥದಲ್ಲಿ ಏರಿಕೊಂಡು ಬಂದವಳೆ ರುಗ್ಮಿಣಿ ದೇವಿ ದೇವಾಲಯ ಪ್ರವೇಶ ಮಾಡಿ ದೇವಾಲಯದಲ್ಲಿ ಅರ್ಚನೆ ಮಾಡಿದ್ದಾರೆ. ಅರ್ಚನೆ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ರಥವಂತು ರಥ ಸಾರಥಿ ಕರೆದರೆ ರುಗ್ಮಿಣಿ ದೇವಿ ದೂರ ಸರಿ ಅಂತ ಕಳಿಸ್ಬಿಟ್ಟು ಕಾಲ್ನಡಿಗಿಂದ ಬರ್ತಾ ಇದ್ದಾಳೆ. ಜನತೆಯೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಪಟ್ಟಣಕ್ಕೆ ರುಗ್ಮಿಣಿ ದೇವಿ ಹೋಗ್ತಾ ಇದ್ದಾಳೆ. ದೇವಾಲಯಕ್ಕೆ ಬರುವಾಗ ಅವಳು ರಥದಲ್ಲಿ ಕುತ್ಕೊಂಡು ಬಂದು ಬರ್ತಾ ಇದ್ದಾಳೆ. ಅದೇ ದೇವಾಲಯದಿಂದ ಪಟ್ಟಣಕ್ಕೆ ಹೋಗುವಾಗ ಕಾಲ್ನಡಿಗಿಂದ ಹೋಗ್ತಾ ಇದ್ದಾಳೆ, ಯಾಕೆ ಹಾಗೆ ಅಂತ. ಅದಕ್ಕೆ ರಾಜ ಹೇಳ್ತಾಳೆ, ತಮ್ಮ ಅಪ್ಪನ ಮನೆದೇವರ ಹತ್ರ ಹೋಗ್ಬೇಕಾ ರಥ ಏರ್ಕೊಂಡು ಹೋಗಿದ್ದಾಳಂತ, ತನ್ನ ಮನೆದೇವರ ಹತ್ರ ಹೋಗ್ಬೇಕಾ ಕಾಲ್ನಡಿಗಿಂದ ಹೋಗ್ತಾ ಇದ್ದಾಳೆ. ತಮ್ಮ ಅಪ್ಪನ ಮನೆದೇವರು ರುದ್ರದೇವರು, ಅವನ ಮೊಮ್ಮಗ ಆಗಬೇಕು ಅವರು. ಆದ್ದರಿಂದ ರುದ್ರದೇವರ ದೇವಾಲಯಕ್ಕೆ ಹೋಗಬೇಕಾದ್ರೆ ರಥವನ್ನು ಏರ್ಕೊಂಡು ಹೋದಂತಹ ರುಗ್ಮಿಣಿ ದೇವಿ ತನ್ನ ಮನೆಯ ದೇವರು ಮನದ ದೇವರು ಕೃಷ್ಣ ಹತ್ರ ಹೋಗಬೇಕಾದ್ರೆ ಕಾಲ್ನಡಿಗೆಯನ್ನು ಹೋಗ್ತಾ ಇದ್ದಾಳಂತೆ. ರಥವನ್ನು ದೂರ ಸರಿಸಿ ಕಾಲ್ನಡಿಗೆಯನ್ನು ಹೋಗ್ತಾ ಇದ್ದಾಳೆ. ಅಲಸ ವಿಲಸ ದಕ್ಷಿ ಸ್ತಂಭಿತಾನ್ಯಕ್ಷ ವೃತ್ತಿ ಜಲಜ ಕುಲಜ ಗಂಧಿ ಸ್ಪರ್ಧೆ ಸೌರಭ್ಯ ಸಂದ್ರ ವದನ ಮದನ ಶಸ್ತ್ರ ಗಣ್ಯ ಲಾವಣ್ಯ ಚಿತ್ರ ಗಜಗ ತಿರಜ ತಾತಂ ಭೀಷ್ಮ ಪುತ್ರ ಇಕ್ಷತೈನಂ. ಸಾವಿರಾರು ಜನರು ನಿಂತಿದ್ದಾರೆ. ಆಗ ರುಗ್ಮಿಣಿ ದೇವಿ ನಡೆದುಕೊಂಡು ಬರ್ತಾ ಇದ್ದಾಳೆ. ಕೃಷ್ಣ ಎಲ್ಲೋ ನಿಂತಿದ್ದಾನೆ. ಭೀಷ್ಮಪುತ್ರಿ ರುಗ್ಮಿಣಿ ದೇವಿ ನೋಡ್ತಾ ಇದ್ದಾಳೆ, ಕೃಷ್ಣ ಎಲ್ಲಿದ್ದಾನೆ ಅಂತ ಒಮ್ಮೆ ಅದನ್ನು ಹೇಳ್ತಾರೆ. ಅಭ್ಯಂಗ ಮಾಡಿಕೊಂಡು ಅದೇ ತಾನೇ ಒಡಗಿದಂತಹ ಕೂದಲು ಅದನ್ನು ರುಗ್ಮಿಣಿ ದೇವಿ ಒಮ್ಮೆ ಕೂದಲನ್ನ ಮೇಲೆತ್ತಿ ಒಮ್ಮೆ ಹೀಗೆ ಸುತ್ತಲು ನೋಡಿದನಂತ, ಎಲ್ಲಿದ್ದಾನೆ ಕೃಷ್ಣ. ಆ ನೋಟದಲ್ಲಿ ಎಲ್ಲರೂ ಕೂಡ ಮೂರ್ಛಿತರಾಗಿಬಿಟ್ಟಿದ್ದಾರೆ. ಎಲ್ಲರಿಗೆ ಕೈಯಲ್ಲಿ ಆಯುಧಗಳಿವೆ, ಮೈ ಮೇಲೆ ಎಚ್ಚರ ಇಲ್ಲ, ಹಾಗೆ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣನನ್ನ ಅಲ್ಲಿ ನಿಂತಿರುವ ಕೃಷ್ಣನನ್ನ ರುಗ್ಮಿಣಿ ದೇವಿ ಆ ಮಧ್ಯದಲ್ಲಿ ನೋಡಿಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದ. ಕೃಷ್ಣ ನೇರವಾಗಿ ಬರ್ತಾ ಇದ್ದಾನೆ, ನೇರವಾಗಿ ಬಂದವನೇ. ಆಗ ಎಲ್ಲರೂ ಕೂಡ ಮೂರ್ಛಿತರಾಗಿದ್ದಾರೆ. ಯಾಕೆಂದ್ರೆ ಮನ್ಮಥ ನನ್ನ ತಾಯಿಯನ್ನ ನಮ್ಮಪ್ಪ ಕರ್ಕೊಂಡು ಹೋಗಬೇಕು ಅಂತ ಎಲ್ಲರನ್ನ ಮೂರ್ಛೆಗೊಳಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದ. ಎಲ್ಲರೂ ಮೂರ್ಛೆ ಹೋಗಿಬಿಟ್ಟಿದ್ದಾರೆ ಅಂತಂದ್ರೆ ಎಚ್ಚರದ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಕೃಷ್ಣ ನೇರವಾಗಿ ಬಂದ. ತದನು ಮದನ ನಂದೀ ಭೂತ ಚಿತ್ತೇಶ ಭೂತೇಶ್ವವಿದಿತ ಗತಿ ರುದ್ರೋಮರಾಜಂ ಪ್ರಹರ್ಷ ವಿಕಸಿತ ನಯನಾಬ್ಜೋದ್ಭೂತ ಹರ್ಷಂ ದುಧಾರಣ್ ನಿಜರ ಸಮಧಿರೋಪ್ಯ ಸಂಪ್ರಪೇದೆ ಸ್ವತಂತ್ರ. ಸ್ವತಂತ್ರನಾದ ಕೃಷ್ಣ ನೇರವಾಗಿ ಬಂದವನೇ ಆ ರುಗ್ಮಿಣಿದೇವಿ ಕೈಯನ್ನು ಹಿಡಿದಿದ್ದಾನಂತೆ, ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾನಂತೆ. ಅದಕ್ಕೆ ರಾಜರು ಹೇಳ್ತಾರೆ, ಸಾವಿರಾರು ನರಿಗಳಿರುತ್ತವೆ, ಸಾವಿರಾರು ನರಿಗಳಿರಬೇಕಾದ್ರೆ ಆ ನರಿಗಳ ಮಧ್ಯದಲ್ಲಿ ತನ್ನ ಆಹಾರವನ್ನು ಹಿಡಿದುಕೊಂಡು ಹೋಗಬೇಕಾದ್ರೆ ಸಿಂಹಕ್ಕೆ ಏನಾದರೂ ಅವರಿದ್ದಾರೆ ಇವರಿದ್ದಾರೆ ಹೆದರಿಕೆ ಆಗುತ್ತಾ? ಅದು ಅದನ್ನ ನೋಡುತ್ತಾ, ಯಾವುದನ್ನು ನೋಡದೇನೆ ಸಿಂಹ ಹೇಗೆ ತನ್ನ ಆಹಾರವನ್ನು ಹಿಡಿದುಕೊಂಡು ಹೋಗುತ್ತೋ ಹಾಗೆ ಕೃಷ್ಣ ಸಾವಿರಾರು ಜನ ಬಿಚ್ಚುಗತ್ತಿಯ ಮಧ್ಯದಲ್ಲಿದ್ದರೆ ಕೃಷ್ಣ ಯಾರನ್ನೂ ಲೆಕ್ಕಿಸದೇನೆ ನೇರವಾಗಿ ಬಂದು ರುಗ್ಮಿಣಿ ದೇವಿಯ ಹಿಡಿದುಕೊಂಡು ಕೃಷ್ಣ ಹೋಗ್ತಾ ಇದ್ದಾನೆ. ಪುನರವಿವಾಹೇನ ಕಿಮಿಂದಿರಾಯಃ ಇತೀವ ಲಕ್ಷ್ಮೀ ರಮಣಸ್ಸ ಕೃಷ್ಣ ಅಪಂಗದೂತಿ ವಿನಿವೇದಿ ದತ್ನ ಮನೋನುರಾಗಂ ಅತನೋತ್ ಸುಯೋಗ. ಕೃಷ್ಣ ಅವಳ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋದಂತೆ. ಅದಕ್ಕೆ ರಾಜ ಹೇಳ್ತಾರೆ, ಪಾಣಿಗ್ರಹೋತ್ಸವ ಅದು ಅವತ್ತಲ್ಲ, ಇವತ್ತೇ ನಿಜ ಪಾಣಿಗ್ರಹೋತ್ಸವ ಆಯಿತು. ಯಾಕೆ? ಕೃಷ್ಣನೇ ಬಂದ, ತಾನಾಗಿ ಬಂದು ಎಲ್ಲರ ಮಧ್ಯದಲ್ಲಿ, ಅವನೊಬ್ಬನೇ ಬಂದದ್ದಲ್ಲ, ಸಾವಿರಾರು ಜನ ಇದ್ದಾರಲ್ಲಿ, ಸಾವಿರಾರು ಜನರ ಮಧ್ಯದಲ್ಲಿ ಬಂದು ಕೃಷ್ಣ ರುಗ್ಮಿಣಿ ದೇವಿ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋದಾದ್ರಿಂದ ಇದೇ ನಿಜ ಪಾಣಿಗ್ರಹೋತ್ಸವ ಅಂತ ಹೇಳ್ತಾ ಇದ್ದಾರೆ. ರೋಮ್ ನಾಮಣಕಾರಿಣಿ ಶ್ರವಣ ತತ್ಪೋಹ ವಿಧ್ವಂಸಿನಿ ಪ್ರೇಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತೋಯಮಭೂತ್ ಚತುರ್ದಶಮಿತಃ ಸರ್ಗೋಮುದಂ ಸ್ವರ್ಗಿಷು. ಹೀಗೆ ರೋಮಾಂಚನಕಾರಿಯಾದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ, ಭಕ್ತರಿಗೆ ಅನೇಕ ಅಭಿಷ್ಟಗಳನ್ನು ದೊರಕಿಸುವಂತಹ, ಚಿಂತನೆ ಮಾಡುವ ಭಕ್ತಿ ಶ್ರದ್ಧೆಯಿಂದ ಚಿಂತನೆ ಮಾಡುವಂತಹ, ಭಕ್ತರಿಗೆ ಅನೇಕ ಅರ್ಥಗಳನ್ನು ತೋರ್ಪಡಿಸುವಂತಹ ಶ್ರೇಷ್ಠವಾದ ರುಗ್ಮಿಣೀಶ ವಿಜಯ ರಾಜ ರಚಿಸಿರುವ ಈ ಗ್ರಂಥ. ಇಲ್ಲಿ 14 ಸರ್ಗಗಳು ಆಗ್ತಾ ಇವೆ. ದೇವತೆಗಳು ಕೃಷ್ಣನ ಭಗವಂತನ ಒಂದೊಂದು ಉತ್ಸವ ಸಂದರ್ಭದಲ್ಲಿ ದೊಡ್ಡ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ 14 ಸರ್ಗಗಳು ಮುಕ್ತಾಯ ಬಂದಿದೆ. ನಂತರದಲ್ಲಿ ಸಣ್ಣದಾದ ಒಂದು ಯುದ್ಧ ನಡೆಯುತ್ತೆ. ಶಿಶುಪಾಲನ ಕಡೆ ರುಗ್ಮಿಯ ಕಡೆ ಅದೆಲ್ಲ ಯುದ್ಧಕ್ಕೆ ಬರುತ್ತಾರೆ. ಆ ಯುದ್ಧವನ್ನು ಕೂಡ ಸ್ವಾರಸ್ಯವಾಗಿ ರಾಜರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿಯ ಜರಾಸಂಧ ಯುದ್ಧವನ್ನೆಲ್ಲವನ್ನು ಕೂಡ ರಾಜರು ಒಳ್ಳೆ ವಾಕ್ಯಾರ್ಥದ ರೀತಿಯಲ್ಲಿ ವರ್ಣನೆ ಮಾಡಿದ್ರು. ಈ ಯುದ್ಧವನ್ನ ಇನ್ನೂ ಸೊಗಸಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಅದಾದ ಮೇಲೆ ಇನ್ನೂ ಕೆಲವು ಪ್ರಸಂಗಗಳು. ಕೃಷ್ಣ ಅವನ ಕ್ಷೇತ್ರ ಯಾತ್ರೆ, ಕಾಶಿ ಯಾತ್ರೆ ಇತ್ಯಾದಿ ಪ್ರಸಂಗಗಳು, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ್ವರ ತಪಸ್ಸು.